ಕಾಯಿತಿ ಅದೆಲ್ಲ ಆಗಿತ್ತು. ಕತರಾಯಿತಿ ಪ್ರಜ್ಞಾನೇತ್ರೋ ಯದಿತ್ಯಾದಿನ ಧಾತೃತ್ವ ಸನ್ನಿಹಿತತ್ವಾದೇತತ್ ಆನಂದೋ ಅಶ್ಯ ಅದಾಗಿತ್ತು. ಅಶ್ಯ ಆತ್ಮ ಸ್ವಭಾವ ಪೂರ್ಣಾನಂದತ್ವೇ ಲೋಕಚೇಷ್ಟಕತ್ವ ಹೇತುರಿತಿ ಭಾವೇನ ಲಕ್ಷಣಾಂತರಾಣಿ ಉಚ್ಯಂತೆ ಏನೈತಿ. ಅದಕ್ಕೆ ಹೇಳಿದ್ರು ಪೃಥಕ್ ಪೃಥಕ್ ಲಕ್ಷಣತ್ವ ಜ್ಞಾಪನಾಯ ವಾ ಶಬ್ದ. ಪರಮಾತ್ಮನ ಸರ್ವಕರ್ತೃತ್ವನೂ ಭಗವನ್ ಲಕ್ಷಣ, ಪ್ರತ್ಯೇಕ ಪ್ರತ್ಯೇಕ ಪ್ರತಿಯೊಂದು ಮಾಡೋದು ಭಗವನ್ ಲಕ್ಷಣ, ಇದು ದೇವರ ಮಹಿಮೆ ಅಂತ ತಿಳಿಸಿದ್ರು. ತಸ್ಯ ನಾಮಾನಿ ಉಚ್ಯಂತೆ ಇದಿತ್ಯಾದಿನ ಸರ್ವದರ್ಶನ ಕರ್ತೃತ್ವಾತೀನಿ ಪಂಚಲಕ್ಷಣಾನಿ ಇತ್ಯುಕ್ತಂ ಭವತಿ. ಅದು ಒಂದೊಂದು ಕೂಡ ದರ್ಶನ ಸ್ಪರ್ಶನ ಐದು ಇಂದ್ರಿಯಗಳ ವಿಷಯ ಹೇಳಿದ್ದರಿಂದ ಒಂದೊಂದು ಪ್ರತ್ಯೇಕ ಪ್ರತ್ಯೇಕ ಲಕ್ಷಣ ಅಂತಾಯಿತು. ತಸ್ಯ ನಾಮಾನಿ ಉಚ್ಯಂತೆ ಯದಿತ್ಯಾದಿನ, ಅದು 23 ನಾಮಗಳನ್ನು ಹೇಳಿದರು. ಅದಕ್ಕೆ ಅರ್ಥ ಹೇಳುತ್ತಾರೆ ಜ್ಞಾತೃತ್ವಾತ್ ಯತ್ ಇಣಗತವು ಅಂತ ಧಾತು. ಜ್ಞಾತೃತ್ವಾತ್ ಯತ್ ಪರಮಾತ್ಮನೇ ಯತ್ ಅಂತ ದೇವರಿಗೆ ಹೆಸರು. ಯತ್ ಅಂತ ಯಾತ ಕರೀತಾರೆ, ಆತನ ಜ್ಞಾನಿ ಸರ್ವಜ್ಞನಾದ್ದರಿಂದಾಗಿ ಜ್ಞಾತೃತ್ವಾತ್ ಸರ್ವಜ್ಞಾತೃತ್ವಾತ್ ಅಂತ ಅರ್ಥ. ಆಮೇಲೆ ಏತತ್ ಅಂತ ಯಾತ ಕರೀತಾರೆ, ಸನ್ನಿಹಿತತ್ವಾತ್ ಏತ್ ಅದು ಏತ್ ಬಿಟ್ಟೋಗ್ಬಿಟ್ಟಿದೆ, ತಾ ಬಿಟ್ಟೋಗಿದೆ. ಸನ್ನಿಹಿತತ್ವಾತ್ ಏತತ್ತ ಭಾಷೆ ಆಗಿತ್ತಲ್ಲ, ಮತ್ತೆ ಇದು 65 ಅಂತ ಹೇಳಿದ್ರಲ್ಲ, ಮುಂದೆ 65 ಅಂತ ಹೇಳಿದ್ರಿ. ಆಯ್ತು. ಪ್ರಜ್ಞಾನೇತ್ರೋ ಅಲೋಕ ಇತಿ ಮುಕ್ತ ವಿಷಯಮೇವ ಮುಕ್ತೋ ಹಿ ಅಲೋಕ್ಯತ್ವಾದ ಅಲೋಕ. ಮುಕ್ತರನ್ನು ಅಲೋಕರು ಅಂತ ಯಾತ ಕರೀತಾರೆ, ಅಲೋಕ್ಯರು ನಮಗೆ ಕಾಣದೇ ಇರೋರು, ಇದೊಂದು ಅರ್ಥ, ನಮಗೆ ಕಾಣೋದಿಲ್ಲ ಆದ್ರಿಂದಾಗಿನ ಅವ್ರಿಗೇನಂತ ಕರೀತಾರೆ, ಯಾಕೆ ಯಾತ ಕಾಣೋದಿಲ್ಲ, ಅವರು ಚೈತನ್ಯಮಯವಾದ ದೇಹ ಆದ್ರಿಂದ ಅದು ಈ ಕಣ್ಣಿಗೆ ಕಾಣೋದಿಲ್ಲ, ಅದು ಒಂದು ಅದೊಂದು ಕಾರಣ. ಅಲೋಕ್ಯತ್ವಾದ ಅಲೋಕ ನಿಚ ಗಾವಹ ಇತ್ಯಾದಿ ದೇವಾದೀನಾಂ ಮನ ಆದೇರೇವ ಜಾತಾನಾಮಪಿ ಸರ್ವ ಸ್ವೀಕಾರಾರ್ಥಂ ಅಂಡಜಾನಿ ಅಂತ ಮೊದಲು ಹೇಳಿಬಿಟ್ಟು ಅಶ್ವಗಾವಹ ಅಂತ ಯಾತಕ್ಕೆ ಹೇಳಿದರು ಅಂದರೆ ದೇವಾದಿಗಳೇ ಮನ ಆದೇರೇವ ಜಾತಾನಾಮಪಿ ಸ್ವೀಕಾರಾರ್ಥಂ. ಅದೇ ದೇವತೆಗಳು ಮತ್ತೊಮ್ಮೆ ದೇವರಿಂದ ಅಶ್ವಾದಿಗಳ ಅಭಿಮಾನಿಗಳಾಗಿ ಹುಟ್ಟಿ ಬರ್ತಾರೆ, ಅದಕ್ಕೋಸ್ಕರ ಮತ್ತೊಮ್ಮೆ ಜಾತಾನಾಮ ಅಂತ ಹೇಳಿದರು. ಅಂಡಜತ್ವಾದಿ ಉತ್ಪತ್ತಿ ಪ್ರಕಾರೂಪಿ ವಿಶ್ವಧೀನ ಇತಿ ಜ್ಞಾಪಯಿತು ತತ್ಕಥನ. ಅಂಡಜತ್ವಾದಿ ಉತ್ಪತ್ತಿ ಪ್ರಕಾರೂಪಿ ವಿಶ್ವಧೀನ ಇತಿ, ಅಂಡಜತ್ವಾದಿ ರೂಪದಿಂದ ಪ್ರಾಣಿಗಳೇನು ಹುಟ್ಟುತ್ತಾ ಇವೆ ಅವಿಷ್ಟು ಕೂಡ ವಿಷ್ಣುವಿನ ಅಧೀನ ಅಂತ ಹೇಳೋದಕ್ಕೋಸ್ಕರ ತತ್ಕಥನ ಬಿಡಿಸಿ ಬಿಡಿಸಿ ಹೇಳಿದರು. ಅಂಡಜಾನಿ ಅಶ್ವ ಗಾವಹ ಅಂತ ಬಿಡಿಸಿ ಹೇಳೋದಕ್ಕೆ ಕಾರಣ ಅದೇನು, ಹೇಗೆ ನೋಡೋದು ಕೇಳೋದು ಎಲ್ಲ ಭಗವದ್ ಅಧೀನನೋ ಆ ಎಲ್ಲ ಪ್ರಾಣಿಗಳು ಯಾವುದೇ ಪ್ರಾಣಿ ಏನೇ ಆಗಿರಲಿ ಅದು ಭಗವದ್ ಅಧೀನ, ಅವನಿಂದನೇ ಸೃಷ್ಟ್ಯಾದಿಗಳನ್ನು ಹೊಂದುತ್ತೆ ಅಂತ ಹೇಳಿ. ತಥಾ ಅಶ್ವಾನಃ ತೃಣಕಾಷ್ಠಾಶ್ಚ ಸರ್ವಂ ದಿಷ್ಟಕ್ಷಯೇ ಸ್ವಾಂ ಪ್ರಕೃತಿಂ ಭಜಂತೆ ಇತಿ ಭಾರತ ವಚನಾತ್ ಅಶ್ವಾದೀನಾಮಪಿ ಪ್ರಾಣಿತ್ವಾತ್ ತಸ್ವೀಕಾರಾರ್ಥಂ ಪ್ರಾಣಿ ಇತಿ. ಅದಾಗ್ತಾ ಇತ್ತು. ಅಶ್ವಾದಿ ಅಶ್ವ ಅಂದರೆ ಕಲ್ಲು, ಅದು ಆಖಣ ಅಶ್ವ ಸಮ ಅಂತ ಹೇಳಿದ್ದಾರೆ ವಾಯುದೇವರಿಗೆ. ಅಶ್ವ ಅದು ಅಶ್ವಾದಿಗಳು ಕೂಡ ಜೀವವನ್ನು ಹೊಂದಿವೆ ಅಂತ ಹೇಳೋದಕ್ಕೋಸ್ಕರ ಅಂತ ತಿಳಿಸಿದರು. ಅಲ್ಲಿ ಭಾರತದಲ್ಲಿ ಬಂದಿದೆ ಅಂತ ಹೇಳ್ತಾರೆ. ತಥಾ ಅಶ್ವಾನಸ್ತೃಣ ಕಾಷ್ಟಾಶ್ಚ ಸರ್ವಂ ದಿಷ್ಟಕ್ಷಯೇ ಸ್ವಾಂ ಪ್ರಕೃತಿಂ ಭಜಂತೆ ಇತಿ ಗಮನ ಪತನ ಸ್ಥಿರತ್ವಾದಯೋಪಿ ಭಾವಾಃ ವಿಶ್ವಧೀನ ಇತಿ ಜ್ಞಾಪಯಿತು ಜಂಗಮಿತ್ಯಾದಿ ವಚನ. ಬರೀ ಜೀವ ಇರಲಕ್ಕೂ ದೇವರು ಬೇಕು. ಗಮನ ಪತನ ಸ್ಥಿರತ್ವಾದಯೋಪಿ, ಗಮನ ಓಡಾಡೋದು ಪತನ ಬೀಳೋದು. ಉದಾಹರಣೆ ಒಂದು ಹೋಗ್ತಿದ್ವಿ ತಪ್ಪಂತ ಒಂದು ತೆಂಗಿನಕಾಯಿ ಬಿತ್ತು, ಅಥವಾ ಇದು ಬಂತಲ್ಲ ತೆಂಗಿನ ಮರದ ಗರಿ ಬಿತ್ತು ಕೆಳಗೆ, ಅದಕ್ಕೆಲ್ಲ ಏನು ಆಕಸ್ಮಿಕ ಬಿದ್ದಿದ್ದಲ್ಲ, ಕಾಕತಾಡಿ ಅಲ್ಲ, ದೇವರ ಅನುಗ್ರಹ ಬೇಕು ಅದಕ್ಕೂ ಕೂಡ. ಅದು ಬೀಳೋದಕ್ಕೆ ಎಲ್ಲೋ ಬೀಳೋದಕ್ಕೆ ಮತ್ತೆ ಅಲ್ಲೇ ಬಿಡಬೇಕು ಅಂತೇನಿಲ್ಲ, ಯಾರದ ತಲೆ ಮೇಲೆ ಬಿಡಬಹುದು, ಜಸ್ಟ್ ಮಿಸ್ ಆಗಬಹುದು ಬಿಡಬೇಕಾದ್ರೆ, ಅದೆಲ್ಲ ದೇವರ ಅಧೀನ. ಉತ್ಕ್ರಮ್ಯ ಮುಂದೆ ಹೇಳ್ತಾರೆ ಜಾಪಯಿತು ಜಂಗಮ ಶಬ್ದಕ್ಕೆ ಅವಿಷ್ಟು ಮೂವಿಂಗ್ ಅಂತ ಅರ್ಥ, ಗಮನನೂ ಮೂವಿಂಗು ಪತನ ಸ್ಥಿರತ್ವಾದ ಯೋಪಿ, ಅದು ಬೀಳದೇ ಇರೋದು ಕೂಡ ದೇವರ ಅಧೀನ. ಮತ್ತೆ ಇನ್ನೇನು ಬೀಳಾಕೆ ಕಾಣಿಸುತ್ತೆ ಬೀಳೋದಿಲ್ಲ ಅದು ದೇವರ ಅಧೀನ. ಇದು ಆದಿಶಬ್ದದಿಂದ ಎಲ್ಲವೂ ಕೂಡ ಭಾವಾಹ ಅಂದ್ರೇನೋ ಇರುವಿಕೆ, ಭಾವಾಹ ಅಂದರೆ ಇರುವಿಕೆಗಳು. ಏಚೈವ ಸಾತ್ವಿಕ ಭಾವಾಹ ರಾಜಸಾಹ ತಾಮಸಾಶ್ಚಯೇ ಮತ್ತ ಏ ವೇತಿ ತಾನ್ವಿಧಿ ನತ್ವಹಂ ತೇಷು ತೇಮಯಿ. ಏಳನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಸಾತ್ವಿಕ ಭಾವಗಳು, ರಾಜಸ ಭಾವಗಳು, ತಾಮಸ ಭಾವಗಳು, ಅದು ವಸ್ತುಗಳು ಅಂತ ಅರ್ಥ, ಇರಬೇಕೆ ಅಂತಲೂ ಅರ್ಥ. ಅವೆಲ್ಲ ಭಗವದಧೀನ ಪ್ರಕೃಷ್ಣ ಜ್ಞಾನ ರೂಪೇಣ. ಕೆಲವು ವಯಸ್ಸಾದವರು ಇರ್ತಾರೆ, ಹೇಗಿದ್ದೀರಿ ಅಂದರೆ ಇನ್ನು ದೇವರು ಇಟ್ಟಿದ್ದಾನೆ ಅಂತ. ಆ ಸ್ಟೇಜಲ್ಲಾದರೂ ದೇವರು ಇಟ್ಟಿದ್ದಾನೆ ಅಂತಾರಲ್ಲ, ದೇವರು ಇನ್ನೂ ಇಟ್ಟಿದ್ದಾನೆ, ಇನ್ನೂ ಯಾವುದಕ್ಕೆ ಕರ್ಕೊಂಡು ಹೋಗಿಲ್ಲ. ಈ ಮಾತುಗಳಲ್ಲಿ ಏನು ಕಾಣುತ್ತೆ? ಒಂದು ರೀತಿ ಅಸ್ವಾತಂತ್ರ್ಯ ಎದ್ದು ಕಾಣುತ್ತೆ. ಯಾಕೆ ಹೋಗೋ ಇಚ್ಛೆ ಇದ್ದರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಇರೋ ಇಚ್ಛೆ ಇದ್ದರೂ ಇರಲಿಕ್ಕೂ ಸಾಧ್ಯ ಇಲ್ಲ. ಇರಬೇಕು ಅಂತಿರ್ತಾನೆ ಹೋಗ್ತಾನೆ, ಹೋಗಬೇಕು ಅಂತಿದ್ದಾನೆ ಹೋಗೋದಿಲ್ಲ. ಇದು ನಮ್ಮ ಕೈಯಲ್ಲಿಲ್ಲ. ಅದು ಪ್ರಕೃಷ್ಟ ಜ್ಞಾನ ರೂಪೇಣ ಸ ಏತೇನ, ಏತಿ ಜಂಗಮ ಶಬ್ದಕ್ಕೆ ಅರ್ಥ ಅದು. ಸ ಏತೇನ ಇತಿ ಅಲೋಕ ಶಬ್ದೋಕ್ತೋ ಮುಕ್ತ ಪರಾಮೃಶ್ಯತೆ. ಸ ಏತೇನ ಇತಿ ಅಲೋಕ ಶಬ್ದೋಕ್ತೋ ಮುಕ್ತ ಪರಾಮೃಶ್ಯತೆ. ಸಹ ಮತ್ತು ಏತೇನ ಶಬ್ದಗಳಿಂದ, ಅಲೋಕ ಶಬ್ದದಿಂದ ವಾಚನಾದಂಥ ಮುಕ್ತರು ಕೂಡ ಇಲ್ಲಿ ಗೃಹೀತರಾಗ್ತಾರೆ. ಅವರ ಸ್ಥಿತ್ಯಾದಿಗಳು ದೇವರಧೀನ. ಮತ್ತೆ ಅವರ ಆನಂದ ಪ್ರಾಪ್ತಿ, ಇರುವಿಕೆ, ಅಲ್ಲಿ ಓಡಾಟ ಎಲ್ಲವೂ ಮತ್ತೆ ಭಗವದಧೀನ. ಸಕಲ ಕರ್ಮ ಬಂಧ ಮುಕ್ತಿಯನಂತರಂ ಹೀ ಶರೀರ ದುತ್ಕ್ರಾಮತೀ. ನಮ್ಗೆ ಯಾವುದೇ ಒಂದು ಕರ್ಮ ಬಂಧನ ಇದ್ರೂ ಕೂಡ ಬಿಡುಗಡೆ ಆಗೋದಿಲ್ಲ. ಈ ನೋಟಿವ್ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಏನಾಗಬೇಕು? ಯಾವ ಡ್ಯೂಸು ಇರಬಾರ್ದು. ಅದಕ್ಕೆ ನಮ್ಮದು ಆಫೀಸ್ ಬಿಟ್ಟು ಹೋಗ್ಬೇಕಾದ್ರೆ, ರಿಲೀವ್ ಆಗಬೇಕಾದ್ರೆ ಹೇಗೆ ನೋ ಡ್ಯೂಸು? ದಾಸ ಮುಕ್ತರಾಗಬೇಕಾದ್ರೆ ಏನಾಗಬೇಕು? ಯಾವ ಡ್ಯೂಸು ಇರಬಾರ್ದು. ಅದಕ್ಕೆ ಸರ್ವಕರ್ಮ ಕ್ಷಯ. ಯಾವ ನೋ ಡ್ಯೂ ಕೊಡ್ತಾರೆ ಅವರು? ಯಾವ ಕಮಿಟ್ಮೆಂಟು ಇರಬಾರ್ದು. ಈಗ ಕರ್ಮ ಅಂದರೆ ಬಂಧನ, ಒಳ್ಳೆಯದು ಬಂಧನ, ಕೆಟ್ಟದ್ದು ಬಂಧನ. ಲೈಬ್ರರಿ ಬಸ್ ಇಸ್ಕೊಂಡಿರ್ತಾನೆ, ವಾಪಸ್ ಕೊಟ್ಟಿಲ್ಲ ಕೊಡೋದಿಲ್ಲ. ಯಾವುದೋ ಒಂದು ಸರ್ಟಿಫಿಕೇಟ್ ಡ್ಯೂ ಇತ್ತು ಕೊಡೋದಿಲ್ಲ, ಕೊಡೋದಿಲ್ಲ. ಅದು ಕೊಡೋವರೆಗೂ ಅವನಿಗೇನಾಗೋದಿಲ್ಲ, ರಿಲೀವ್ ಆಗಲಿಕ್ಕಾಗೋದಿಲ್ಲ. ಅಫಿಷಿಯಲಿ ರಿಲೀವ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಅವನು ಯಾವುದು ಸಿಗೋದಿಲ್ಲ. ಪ್ರಕೃಷ್ಟ ಅದಕ್ಕೆ ಸರ್ವಕರ್ಮ ಕ್ಷಯ ಅಂಬೋದು ನಾವಿಲ್ಲಿ ಅರ್ಥ ಮಾಡ್ಕೋ. ರಿಟೈರ್ ಆಗಬೇಕಾದ್ರೆ, ಟ್ರಾನ್ಸ್ಫರ್ ಆಗಬೇಕಾದ್ರೆ ಹೇಗೆ ಸರ್ವಕರ್ಮ ಕ್ಷಯ ಇರಬೇಕು, ಆ ರೀತಿ ಮುಕ್ತರಾಗಬೇಕಾದ್ರೆ ಏನಾಗಬೇಕು? ಸರ್ವ ಇವರು ಪೆನ್ಷನ್ ಸೆಟ್ಲ್ ಆಗೋದಿಲ್ಲ. ನೋಡಿ ಪುಲ್ಟ್ ಕೊಡೋದವ್ರೆ ಪೆನ್ಷನ್ ಪೆಂಡಿಂಗ್ ಉಳಿದ್ಬಿಡುತ್ತೆ. ಹಾಗೇನೆ ಅದೇ ರೀತಿ ಒಳ್ಳೆಯದು ಬಂಧನೇ, ಒಳ್ಳೆಯದು ಬಂಧನ, ಕೆಟ್ಟದ್ದು ಬಂಧನ. ಅರ್ಥ ಆಯ್ತಾ? ಬಂಧನ ಹೇಳಿಲ್ಲ ನಾನೀಗ. ನಿಮ್ಮ ಹತ್ರ ಒಂದು ಬಂಗಾರದ ಸರ ಇದೆ, ಅದು ಎಲ್ಲೋ ಬಿಟ್ಬಿಟ್ಟಿದ್ದಾನೆ, ಯಾರಿಗೂ ಕೊಡಬೇಕು ಇಲ್ಲ, ಹೋಗ್ಬೇಕಾಗಿದೆ ಬಂಧನ. ನಿಮಗೆ ಬಿಟ್ಟು ಹೋಗಾಗಿಲ್ಲ, ನೀವು ತೊಗೊಂಡೋಗೋಕ್ಕೆ ಬೇರೆ ಪ್ರಾಬ್ಲಮ್ ಇದೆ. ಇಟ್ಟವ್ರು ಯಾರೋ ತೊಗೊಂಡೋಗ್ತಾರೆ, ಏನು ಮಾಡ್ಬೇಕನ್ನ ನೋಡ್ತಾ ಕೂತಿರ್ತಾರೆ. ಮತ್ತೆ ಯಾರೋ ಒಬ್ರು ಬಂಧನ, ಒಳ್ಳೇದು ಬಂಧನ, ಯಾರೋ ಒಬ್ರು ಬರ್ತೀನಿ ಸೀಟ್ ಒಳಗೆ ಬಿಟ್ಟು ಇಳಿದೋಗ್ಬಿಟ್ಟಿರ್ತಾರೆ, ಬಸ್ ಹೊರಟ್ಬಿಡುತ್ತೆ. ಇವ್ರಿಗೆ ಟೆನ್ಷನ್, ಇನ್ನು ಹೋಗಿಲ್ಲ, ಬಂದಿಲ್ಲ, ಬಂದಿಲ್ಲ ಅಂತ. ನಿಲ್ಸಿಲ್ಸೋದು ಕೂಗ್ತಿರ್ತಾರೆ, ಆರಾಮಾಗಿ ಬಿಡಿ ಹೇಗಿರ್ತಾರ ಹಿಡಿತಾ. ಅಂದ್ರೆ ಇವನಿ ಬಂಧನ ಪಾಪ, ಒಳ್ಳೆಯವನು ಇವನು. ಕೆಟ್ಟವನಾದ್ರೆ ಒಳ್ಳೇದಾಗ್ಬಿಡು, ಸಾಮಾನ್ಯ ಬದಾ ಸಿಕ್ತು ಅಂದ್ಬಿಡ್ತಾ ಇದ್ದ. ಒಳ್ಳೆಯವನಿಗೆ ಬಂಧನೇ, ಸದ್ಯ ಬಂದಷ್ಟು ರಿಲೀಫ್ ಇವನಿಗೆ. ಅಲ್ಲಿ ಇವ್ರು ನಿದ್ದೆ ಬರೋದಿಲ್ಲ ಅವನಿಗೆ, ನಿದ್ದೆ ಬರೋದಿಲ್ಲ, ಇದು ಮಾಡೋದಿಲ್ಲ. ಯಾರು ಬಂದರೂ ಅವ್ರಿಗೊಬ್ರು ಕೂತಿದ್ದಾರೆ ಅಂತ ಹೇಳ್ತಾನೆ. ಅವ್ನು ಬರೀ ಖರ್ಚಿಫ್ ಹಾಕೋಗ್ಬಿಡ್ತಾರೆ ಕೆಲವರು, ಅದಕ್ಕೇನು ಬೆಲೆ ಇರೋದಿಲ್ಲ, ಏನಿಲ್ಲ. ಇವನಿಗೆ ಅದು ಸಾವಿರದಷ್ಟು ಕಷ್ಟ ಇವರಿಗೆ ಹೇಳಿದ್ದ ವಿಶ್ವಾಸ. ಆ ಬಂಧನ ಕೂತ್ಬಿಡ್ತದೆ. ಮತ್ತೆ ಇವತ್ತು ಒಳ್ಳೆ ಮಕ್ಕಳು ಬಂಧನ, ಕೆಟ್ಟ ಮಕ್ಕಳು ಬಂಧನ ಅಂತಾರಲ್ಲ ಹಾಗೆ. ಒಳ್ಳೆ ಮಕ್ಕಳಿಗೆ ಒಳ್ಳೆ ವ್ಯವಸ್ಥೆ ಮಾಡಬೇಕು ಬಂಧನ, ಕೆಟ್ಟ ಮಕ್ಕಳಿಗೆ ಮರ್ಯಾದೆ ಉಳಿಸ್ಕೋಬೇಕು ಅವ್ರ ಬಂಧನ. ಮತ್ತೆ ಗೊತ್ತಾಯ್ತಾ? ಬಂಧನ ಮಕ್ಕಳಿದ್ದರೂ ಚಿಂತೆ, ಇಲ್ಲದಿದ್ದರೂ ಚಿಂತೆ ಅಂತ ಹೇಳ್ತಾರೆ. ಅನುಗಾಲವೂ ಚಿಂತೆ ಜೀವಕ್ಕೆ. ಒಳ್ಳೆಯದು ಬಂಧನ, ಕೆಟ್ಟದು ಬಂಧನ, ಚಿಂತೆ ಎಂಬುದು ಬಂಧನ, ಎಲ್ಲದೂ ಬಂಧನ ಅಂತ ಹೇಳೋದು ಒಳ್ಳೆ ದೃಷ್ಟಾಂತ. ಕೊನೆಗೆ ಹೇಳ್ತಾರೆ, ಪುರಂದರ ಬಿಟ್ಟಲ್ಲ ಚಿಂತೆ ನಿಶ್ಚಿಂತೆ. ಏನ ಅವೆಲ್ಲ ಬಂಧನೇ ಎಲ್ಲ ಅಪರೋಕ್ಷ ಜ್ಞಾನ ಆದ್ಮೇಲೆ ಇರ್ತವೆ. ಅಪರೋಕ್ಷ ಜ್ಞಾನಿಗಳು ಕೂಡ ಏನು ಮಾಡಬೇಕು? ಶ್ರಾದ್ದ ಪಕ್ಷಗಳನ್ನು ಮಾಡಬೇಕು, ಬಿಡಾಗಿಲ್ಲ. ಅಪರೋಕ್ಷ ಜ್ಞಾನಿಗಳು, ಯಜ್ಞಯಾಗಾದಿಗಳು, ನಿತ್ಯಕರ್ಮಗಳು ಮತ್ತು ಶ್ರಾದ್ದ ಪಕ್ಷಗಳು ಯಾವುದು ಬಿಡಾಗಿಲ್ಲ, ಹೋಗೋದೇ ಇಲ್ಲ. ಆಮೇಲೆ ಒಳ್ಳೆಯವ್ರ ಋಣ ಇರ್ತದೆ. ಕೆಟ್ಟವ್ರ ಋಣ ಯಾವಾಗ ಹೋಗುತ್ತೆ? ನಮಗೆ ಮುಕ್ತಿಗೆ ಹೋದ್ರೆ ಹೋಗಿಬಿಡುತ್ತೆ. ಅರೆ ಒಳ್ಳೆಯವ್ರ ಋಣ ಮಾತ್ರ ಮುಕ್ತಿಯಲ್ಲೂ ಹೋಗೋದಿಲ್ಲ ಅಂತ ಹೇಳಿದ್ರೆ ಅರ್ಥ ಆಯ್ತಾ? ಈಗ ಒಳ್ಳೆಯವರ ಋಣ ಅನ್ನೋದು ಮುಕ್ತಿಗೆ ಹೋದರೂ ತಿರ್ಸಕ್ಕೆ ಬರೋದಿಲ್ಲ, ಅದಕ್ಕೆ ಅಲ್ಲೂ ಜೊತೆಗಿರ್ತಾರೆ ಅವರು. ಅರ್ಥ? ಅದಕ್ಕೆ ಸೀನಿಯರ್ಸ್ಗೆ ಅಲ್ಲೂ ಕೂಡ ಒಬಿಡಿಯಂಟ್ ಆಗಿರ್ಬೇಕು. ತಾರತಮ್ಯ ಅದಕ್ಕೆ ಬಂತು, ತಾರತಮ್ಯ ಅಲ್ಲೂ ಬಿಡೋದಿಲ್ಲ. ಸೊ ಋಣಗಳು ಎರಡು, ಸಾತ್ವಿಕರಿಂದ ಬರೋ ಋಣ, ತಾಮಸದಿಂದ ಬಂದ ಋಣ. ಸಾತ್ವಿಕರಿಂದ ಬರೋ ಋಣ ನಮಗೆ ವಾಂಟೆಡ್, ಅದು ನಮಗೆ ಬೇಕದು. ಸೊ ಮುಕ್ತಿಯಲ್ಲೂ ಉಳ್ಕೊಂಡ್ಬಿಡುತ್ತೆ. ತಾಮಸ ಋಣ ಅವ್ನು ಕೊಟ್ಟು ಕಳೆದ ಬಂಧನ ಕಳ್ಕೊಂಡ್ಬಿಡ್ಬೇಕು ಅಂತೇಳಿ ಕೆಲವರಿಗೆ ಕೊಟ್ಟೆ ಅಂತೇಳಿ. ಮತ್ತೆ ಇದಲ್ಲ ನಮ್ಮ ವಿಶ್ವಾಸ ಹಾಗೆ ಇರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ವಿಶ್ವಾಸ ಏನು ಬಂತು? ಇಷ್ಟ ಹೇಳ್ದ ಉಲ್ಟ ವಿಶ್ವಾಸ. ಇದೇನು ವಿಶ್ವಾಸ? ದುಡ್ಡು ಕೊಟ್ಟಾಯ್ತು ಗತೆ ಹೋಗಿದ್ದು, ಇನ್ನೇನು ವಿಶ್ವಾಸ ಅಂತ ಕೇಳ್ತ. ಅದೇ ಒಬ್ಬನು ಫ್ರೀ ಕರ್ಕೊಂಡು ಹೋಗ್ಬಿಟ್ಟ ಇಷ್ಟದೊಳಗೆ ನಿಲ್ಲಿಸ್ಬಿಟ್ಟ, ರಾತ್ರಿ ಹೊತ್ತಲ್ಲಿ ಬಂದು ಬಯಸಿದ್ರೆ ಅವಾಗ ಒಂದೇನು ಯಾವಾಗಲೇ ಅಪ್ಪ ಆಗ್ತಿರ್ತದೆ. ಅವ್ರು ಬಂದರೆ ಉಳ್ಕೊಂಡು ಏನಾದ್ರು ಮಾಡ್ಬೇಕು ಅವನಿಗೆ, ಅವ್ರು ಉಳ್ಕೊಂಬಿಟ್ಟಿದೆ ಹಾಗೆ ಅಂತೇಳಿ ಏನೋ ಉಳ್ಕೊಂಬಿಟ್ಟಿದೆ. ಅವ್ನು ಒಂದು ಮಾಡಿದ್ರೆ ಹತ್ತು ಮಾಡೋಕ್ಕೆ ಇಷ್ಟಪಡ್ತಾನೆ. ಅರ್ಥ ಆಯ್ತಾ? ಅಷ್ಟೇ, ಯಾವಾಗಲೂ ಉಪಕಾರ ಮಾಡೋ ರೀತಿ ಹಾಗೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಾವು ಫಲಾಪೇಕ್ಷೆ ಇಲ್ಲದೆ ಎಲ್ಲಿ ಮಾಡ್ತೇವೆ, ಅದು ಹೆಚ್ಚು ಕಮಿಟ್ಮೆಂಟ್. ಅದು ಕೆಲವು ಬಾಯ್ಬಿಟ್ಟು ಕೇಳಿಬಿಟ್ರೆ ಕೊಟ್ಬಿಡ್ಬೋದು, ನೀವು ತಿಳಿದಷ್ಟು ಕೊಟ್ಟಿರ್ತಾರಲ್ಲ ಬದಿತಾಯ್ಬಿಡುತ್ತೆ. ಕಡಿಮೆ ಕೊಟ್ಟರೆ ಏನನ್ಕೋತಾನೋ, ಹೆಚ್ಚು ಕೊಟ್ಟರೆ ಲಾಸ್ ಆಗ್ತದೆ, ಕಡಿಮೆ ಕೊಟ್ಟರೆ ಏನನ್ಕೋತಾನೋ ಅಂತೇಳಿ. ಅಲ್ಲಿಗೂ ಒಳ್ಳೆಯವ್ರು ಏನು ಮಾಡಿ ಸ್ವಲ್ಪ ಜಾಸ್ತಿನೇ ಕೊಡ್ತಾರೆ, ಕಡಿಮೆ ಕೊಡೋಕೆ ಹೋಗೋದಿಲ್ಲ. ಆದರೆ ಆಚಾರ ದೃಷ್ಟಾಂತ ಕೊಡ್ತಾರದನ್ನು, ಸೇವಾದಿಗಳನ್ನು ಮಾಡಿದವನು ಸೇವಾ ಫಲ ಕೇಳಿದಾಗ ಕೇಳಿಬಿಟ್ರೆ ಕೊಟ್ಬಿಡುವುದು, ನಾವು ಕೇಳದೆ ಹೋದರೆ ಕೊಡೋದು ಕಷ್ಟ. ಅದಕ್ಕೆ ದೇವರಿಗೆ ಫಲ ಕೇಳದವರು ಜಾಸ್ತಿ ಕೊಡ್ತಾರೆ, ಗೊತ್ತಾಯ್ತಾ? ಫಲ ಕೇಳಿಬಿಟ್ರೆ ಲೆಕ್ಕಾಚಾರ ಅಷ್ಟೇ, ಅದು ಅರ್ಥ ಮಾಡಿಕೊಂಡು ಫಲ ಕೇಳದೆ ಇರೋದು ಲೋಕದೃಷ್ಟಿಯಿಂದ ಕೂಡ ಅತ್ಯಂತ ಮುಖ್ಯ. ಅದು ಲೋಕದ ಜನಗಳು ಕೂಡ ಫಲ ಕೇಳದೆ ಹೋದ ಮತ್ತೆ ಎಲ್ಲ ಅಷ್ಟು ಮಾಡಿ ಕೊಡೋಕ್ಕವರಿಗೆ ಏನಂತಾರೆ, ಎಷ್ಟು ಒಳ್ಳೆಯವರು ಅಂತ ತಗೊಂಡು ಹೋಗ್ತಾರೆ. ಮತ್ತೆ ಎಷ್ಟು ಏನು ಕೇಳಲೇ ಇಲ್ಲ, ಕೊನೆ ನಾನೇ ಕೊಟ್ಟೆ ಏನು ಕೇಳಲೇ ಇಲ್ಲ, ಅವು ಕೊಟ್ಟಿದ್ದು ಆಯಿತು ಪ್ಲಸ್ ಮನಸ್ಸಿಗೆ ಜ್ಞಾಪಕ ಉಳ್ಕೊಂಡ್ಬಿಡುತ್ತೆ. ನೂರಾರು ಜನ ಬರ್ತಾ ಹೋಗ್ತಾರೆ, ಅವ್ನು ಕೇಳಲಿಲ್ಲ ಅಂದ್ರೆ ಮನಸ್ಸನ್ನು ಹಾಗೆ ಇಟ್ಕೊಂಡಿರ್ತಾನೆ. ಇವತ್ತು ಕೇಳೋ ಭಕ್ತರ ಸಂಖ್ಯೆ ಭಾಳ ಜಾಸ್ತಿ ಆದ್ದರಿಂದ ಅವ್ರು ಮರ್ತು ಬಿಡ್ಬೋದು ಅವ್ರನ್ನ. ಆದರೆ ಕೇಳದೇ ಇರೋ ಭಕ್ತರು ಇರ್ತಾರಲ್ಲ, ಅವ್ರು ಯಾರೋ ಅವರು ಭಾಳ ಪ್ರಿಯರಾಗಿಬಿಡ್ತಾರೆ. ಅವ್ನು ಕೇಳಿಲ್ಲ ಕೇಳಿಲ್ಲ ಏನಾದ್ರು ಮಾಡಬೇಕು ಅವರಿಗೆ ಅಂತ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಅದಕ್ಕೆ ಮಾ ಫಲೇಶು ಕದಾಚಾರ ಅನ್ನೋದಕ್ಕೆ ಅದೊಂದು ಅರ್ಥ. ಆ ಅರ್ಥದಲ್ಲಿ ಯಾವ ಕಾಲ ಕೂಡ ಏನಾಗಬಾರ್ದು, ಸಕಲ ಕರ್ಮ ಬಂಧನ ಆಗೋದು, ಬಂಧನ ಬಿಡುಗಡೆ ಆಗೋದು ಯಾವಾಗ? ಮುಕ್ತಿ. ಅದಕ್ಕೆ ಮುಕ್ತಿ ಅಂತ ಹೆಸರೇ ಅದಕ್ಕೆ. ಎಲ್ಲ ಕರ್ಮದ ಬಂಧನ ಬಿಡುಗಡೆ ಆಗೋದಕ್ಕೆ ಮುಕ್ತಿ ಅಂತ ಕರೆಯೋದು. ಆಯ್ತಾ? ಈಗ ಹಿ ಶರೀರ ಉತ್ಕ್ರಾಮತಿ ಪ್ರಕೃಷ್ಟ ಜ್ಞಾನ ರೂಪೇಣ ವಿಷ್ಣುನ ಪ್ರೇರಿತ ಪ್ರಾಜ್ಞೇನ ಆತ್ಮೇನೈವ ಉತ್ಕ್ರಮ್ಯ ತೇನೈವ ಸರ್ವಾನ್ ಕಾಮಾನಾತ್ವಾ ತೇನೈವ ಸರ್ವಾನ್ ಕಾಮಾನ್ ಸಂಭುಂಕ್ತಯ ಇತಿ ಸರ್ವತ್ರ ಅನುಷಜ್ಜತೆ. ಎಲ್ಲ ಕಡೆಗೂ ಕೂಡ ಪ್ರಜ್ಞಾನೇತ್ರನಾಗಿ ಉದ್ಧಾರ ಆಗ್ತಾನೆ ಅಂದರೆ ಪ್ರಕೃಷ್ಟ ಜ್ಞಾನ ರೂಪನಾದ ಶ್ರೀ ವಿಷ್ಣುವಿನಿಂದನೇ ಪ್ರೇರಿತನಾಗಿ ಪ್ರಾಜ್ಞನಾದ ಆತ್ಮನಿಂದನೇ ಉತ್ಕ್ರಾಮ್ಯ. ಉತ್ಕ್ರಮಣ ಆಗಲಿಕ್ಕೂ ದೇವರ ಅನುಗ್ರಹ ಬೇಕು. ಜ್ಞಾನ ಬರಲಿಕ್ಕೆ ದೇವರ ಅನುಗ್ರಹ, ಅರ್ಚಿರಾದಿ ಮಾರ್ಗದಿಂದ ಹೋಗ್ಲಿಕ್ಕೆ ದೇವರ ಅನುಗ್ರಹ, ಆಮೇಲೆ ಅಲ್ಲಿ ಕಾಯ್ತಾ ಕೂತಿರ್ಬೇಕು ದೇವರ ಅನುಗ್ರಹ, ಆಮೇಲೆ ಬ್ರಹ್ಮದೇವರ ಬಂದಾಗ ಲಿಂಗ ವಿರಜಾಸ್ಥಾನ ಲಿಂಗಭಂಗ ಆಗಬೇಕು, ಮತ್ತೆ ದೇವರ ಅನುಗ್ರಹ, ಮುಕ್ತಿ ಮತ್ತೆ ದೇವರ ಅನುಗ್ರಹ. ಪ್ರತಿ ಸ್ಟೇಜಲ್ಲಿ ಏನಿರಬೇಕು? ಅನುಗ್ರಹ ಕಾನ್ಸ್ಟೆಂಟ್ ಆಗಿರಬೇಕು. ಅದಕ್ಕೆ ಸರ್ವತ್ರ ಅನುಸಜ್ಜತೆ ನೋಡಿ, ಸರ್ವತ್ರ ಅನುಸಜ್ಜತೆ, ಅನುಸಜ್ಜತೆ ಅಂದ್ರೂ ಸೇರಿಸ್ಕೋಬೇಕು ದೇವರ ಅನುಗ್ರಹದಿಂದ ಅನ್ನೋ ಮಾತನ್ನ ಎಲ್ಲ ಕಡೆ ಸೇರಿಸ್ಕೋಬೇಕು. ಅದಕ್ಕೆ ಸರ್ವಾನ್ ಕಾಮಾನ್ ಆತ್ವಾ ನೋಡಿ, ತೇನೈವ ತೇನೈವ ಮೊದಲು ಪ್ರಕೃಷ್ಟ ಗ್ರಾಪೇಣ ಜ್ಞಾನ ರೂಪೇಣ ವಿಷ್ಣುನಾ ಒಂದು, ಪ್ರಾಜ್ಞೇನ ಆತ್ಮನೈವ ಎರಡು, ತೇನೈವ ಸರ್ವಾನ್ ಕಾಮಾನ್ ಆಪ್ತ್ವಾ ಮೂರು, ತೇನೈವ ಸರ್ವಾನ್ ಕಾಮಾನ್ ಸಂಭೂಮ್ತೆ ಇದು ಸರ್ವತ್ರ ಅನುಸಜ್ಜತೆ. ಎಲ್ಲ ಕಡೆಗೂ ತೇನ ತೇನ ತಿಳ್ಕೊಂಡಿರ್ಬೇಕು. ತೇನವಿನ ತೃಣಮಪಿ ನಚರತಿ. ಆದ್ರಿಂದ ಎಲ್ಲ ಅವನಿಂದ 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 ಅನ್ನೋ ಸಂಧಾನ ಯಾವಾಗಲೂ ಇರಬೇಕು. ಸಂಭುಂಕ್ತೆ ಇತಿ ಸರ್ವತ್ರ ಅನುಸಜ್ಜತೆ ಪ್ರಜ್ಞಾನೇತ್ರೋ ಅಲೋಕ ಇತ್ಯುಕ್ತೆ ಮುಕ್ತರು ಕೂಡ ಭಗವದ್ ಅಧೀನ ಅಂತ ಅರ್ಥ. ಇತ್ಯುಕ್ತೆ ಕಥಂ ಪ್ರಜ್ಞಾನೇತ್ರೋ ಮುಕ್ತ ಇತ್ಯ ಆಕಾಂಕ್ಷಾಯಾಂ ತಸ್ಯೈವ ವ್ಯಾಖ್ಯಾನಂ ಸ ಏತೇನ ಪ್ರಜ್ಞೇನ ಆತ್ಮನ ಇತ್ಯಾದಿ. ಅದಕ್ಕೆ ಅರ್ಥ ಹೇಳೋದಕ್ಕೇನೆ ಅದು ಆಚಾರ್ಯರ ಮುಂದೆ ಹೇಳಿ ಮುಂದೆ ಭಾಷ್ಯದಲ್ಲಿ ಹೇಳ್ತಾರೆ. ಏತೇನ ಪ್ರಜ್ಞೇನ ಆತ್ಮನ, ಈ ಪ್ರಜ್ಞನಾದ ಆತ್ಮನಿಂದನೇ ಅಂತ ಹೇಳ್ತಾ ಅನುಗ್ರಹದಿಂದನೇ ಅಂತ ಅರ್ಥ. ಅವರಿಂದ ಕೆಲಸ ಆಯಿತು ಅಂದರೆ ಅವರ ಅನುಗ್ರಹದಿಂದ ಕೆಲಸ ಆಯಿತು. ಎಲ್ಲ ಅವ್ರು ಮಾಡಿದ್ದು ಅಂದರೆ ಅವರು ಎಲ್ಲ ಅವ್ರು ಮಾಡಿದ್ದು ಅಂದರೆ ಏನು? ಅನುಗ್ರಹ ಮಾಡಿದ್ದು ಅಂತ ಅರ್ಥ. ಅದಕ್ಕೆ ಪ್ರಜ್ಞಾ ಅಂದರೆ ಪ್ರಕರ್ಷೇಣ ಜಾನಾತಿ ಇತಿ ಪ್ರಜ್ಞ ಸರ್ವಜ್ಞ. ಪ್ರಜ್ಞಾತ್ಮ ಅಂದರೆ ನಾರಾಯಣ ಪರಮಾತ್ಮ, ಅವನಿಂದನೇ ನಮಗೆ ಮೋಕ್ಷ ಅಂತ ಅರ್ಥ. ಅಲೋಕಃ ಪ್ರಜ್ಞಾನೇತ್ರ, ಮುಕ್ತನಾದವನು ಕೂಡ ಭಗವದ್ ಅನುಗ್ರಹದಿಂದನೇ ಮುಕ್ತನಾಗಿದ್ದಾನೆ, ಮುಕ್ತನಾಗಿ ಅಲ್ಲಿರ್ತಾನೆ, ಅದು ಅರ್ಥ. ಕ್ಷುದ್ರ ಮಿಶ್ರಾಣಿ ಇವ ಬೀಜಾನಿ, ಇದಿಷ್ಟು ಭಾಷ್ಯದ ಅರ್ಥ ಆಯಿತು. ಈಗ ಒಟ್ಟು ಖಂಡ ಅರ್ಥ ಹೇಳ್ತಾನೆ ಅಲ್ಲಿವರೆಗೆ. ಇಷ್ಟು ಇಷ್ಟು ಭಾಷ್ಯಕ್ಕೆ ಟಿಪ್ಪಣಿ ಹೇಳ್ತಾನೆ. ಕ್ಷುದ್ರ ಮಿಶ್ರಾಣಿ ಇವ ಬೀಜಾನ ಬೀಜಾನಿ ಇತಿ ಅನೂದ್ಯೈವ ಬೀಜಾನಿ ಇತ್ಯಸ್ಯ ಅರ್ಥ ಮಾಹ ಕ್ಷುದ್ರೇತಿ ಏತೇನೈವ ಬೀಜಾನಿ ಇತ್ಯೇತದೇವ ಏತದೇಶ ಬ್ರಹ್ಮ ಇತ್ಯಾದಿ ಸರ್ವ ವಿಶೇಷಣಮಿತ್ಯುಕ್ತಂ ಭವತಿ ಇತರಾಣಿ ಚ ಇತರಾಣಿ ಇತಿ ಅನಯೋ ಅರ್ಥಭೇದಮಾಹ ಪ್ರಥಮೇತಿ ಏತೇನೈವ ಬೀಜಾನಿ ಇತ್ಯೇತತ್ ಏಷಃ ಬ್ರಹ್ಮ ಇತ್ಯಾದಿ ಸರ್ವ ವಿಶೇಷಣಮಿತ್ಯುಕ್ತಂ ಭವತಿ. ಸರ್ವಕ್ಕೆ ವಿಶೇಷಣ ಅದಿಷ್ಟು ಕೂಡ ಯಾನು ಇದರಿಂದನೇ ನೋಡ್ತಾನೆ ಇತ್ಯಾದಿಗಳು. ಬೀಜ ಅಂದರೆ ಸೃಷ್ಟಿಯಾಗೋದು. ಇತರಾಣಿ ಚ ಇತರಾಣಿ ಅಂತ ಎರಡು ಸರ್ತಿ ಬಂತಲ್ಲ ಅಂದರೆ ಮೊದಲ ಇತರಾಣಿ ದೇವತೆಗಳನ್ನ ಬಿಟ್ಟು ಮನುಷ್ಯರು, ಇನ್ನೊಂದು ಇತರಾಣಿ ಮನುಷ್ಯರನ್ನು ಬಿಟ್ಟು ರಾಕ್ಷಸ ಅಸುರರು, ಎರಡು ಹೇಳಿದ್ದಾರೆ ಈಗಾಗಲೇ. ಲೋಕ ಇತಿ ಪದಭ್ರಮಂ ವಾರಯನ್ ಪ್ರಜ್ಞಾನೇತ್ರೋ ಅಲೋಕ ಇತ್ಯಸ್ಯ ಅರ್ಥ ಮಾಹ ಪ್ರಜ್ಞೇತಿ ಪ್ರತೀತೇ ಅರ್ಥೇ ಪುನರುಕ್ತಂ ಬಾಧಕಂ ವದನ್ನುಕ್ತಂ ನಿರ್ಧಾರಯತಿ ಬ್ರಹ್ಮಾದೀತಿ. ಇತರಾಣಿ ಇತರಾಣಿ ಅಂತ ಪುನರುಕ್ತಿ ಆಗಲಿಲ್ಲ ಅಂತ ಹೇಳೋದಕ್ಕೋಸ್ಕರ ಆಚಾರ್ಯರು ಎರಡು ಭಾಗ ಮಾಡಿದರು. ಬ್ರಹ್ಮಾದ್ಯಾ ಸರ್ವ ಏವೈತೆ ಜೀವಾಭಿನ್ನ ಸ್ವರೂಪಕಃ ಯಥಾ ಶಲ್ಯಾದಿ ಬೀಜಾನಿ ಭಿನ್ನ ವೀರ್ಯಾಣಿ ಸರ್ವಶಃ ಇತಿ ಸತ್ತತ್ವೆ. ಹಾಗೆ ಶಾಲ್ಯ ಮೊದಲಾದ ಅನೇಕಾನೇಕ ಬೀಜಗಳಿದ್ದರೂ ಕೂಡ ಅವುಗಳು ಹೇಗೆ ಬೇರೆ ಬೇರೆನೋ, ಬ್ರಹ್ಮಾದಿ ಜೀವಗಳು ಅನಂತ ಇದ್ದರೂ ಕೂಡ ಅವರೆಲ್ಲ ಬೇರೆ ಬೇರೆಯಾಗಿದ್ದಾರೆ. ಪ್ರತೀತೇ ಅರ್ಥೇ ಪುನರುಕ್ತಿಯಂ ಬಾಧಕ ಮುಕ್ತ ಚಿತಿ ಮಾತ್ರತ್ವೇನ. ಚಿತಿ ಅಂದರೆ ಚಿತಿ ಸಂಜ್ಞಾನೆ, ಜ್ಞಾನ ಅಂತ ಅರ್ಥ. ಚೈತನ್ಯ, ಚಿತಿ ಚೈತನ್ಯ ಅದರಿಂದ ಬಂದಿರೋದು. ಸಂಸಾರಿ ಲೋಕ ವಿಲಕ್ಷಣತ್ವಂ ಅಲೋಕ ಶಬ್ದ ಪ್ರವೃತ್ತಿ ನಿಮಿತ್ತ ಮಿತ್ಯುಕ್ತಂ. ಇವರು ಲೋಕರು ಅಂದರೆ ಸಂಸಾರಿಗಳು, ಆ ಲೋಕರು ಅಂದರೆ ಸಂಸಾರಿಗಳಲ್ಲದವರು ಅಂತ ಅರ್ಥ. ಸಂಸಾರಿಗಳಲ್ಲದವರು ಅಂದರೆ ಮುಕ್ತರು ಅಂತ ಅರ್ಥ. ಸಂಸಾರಿ ಅಪ್ರತ್ಯಕ್ಷತ್ವಂಚ ಪ್ರವೃತ್ತಿ ನಿಮಿತ್ತ ಮಿತ್ಯಾಹ. ಸಂಸಾರಿ ಅಪ್ರತ್ಯಕ್ಷತ್ವ, ಸಂಸಾರಿಗಳಿಗೆ ಅವರು ಕಾಣೋದಿಲ್ಲ ಅನ್ನೋ ಕಾರಣಕ್ಕೂ ಅಲೋಕರು ಅಂತ ಹೆಸರು. ಲೋಕರು ಅಂದರೆ ಕಾಣೋರು, ಸಂಸಾರಿಗಳಿಗೆ ಕಾಣದೇ ಇರೋರು ಅಲೋಕರು. ಎಷ್ಟೋ ಜನ ಊರಿಗೆ ಕಳಿಸ್ತಾ ಇದ್ಕೊಂಡು ನೋಡಿ ಇನ್ನು ಕಾಣೋದಿಲ್ಲ ಅಂತ ಬರ್ತಾರಲ್ಲ, ಆ ಟೈಪ್ ಕಾಣೋವರಿಗೆ ಕಳಿಸಿಬಿಟ್ಟು ಬರ್ತಾರಲ್ಲ ಆ ರೀತಿ. ಲೋಕ ಶಬ್ದ ಪ್ರವೃತ್ತಿ ಇತ್ಯುಕ್ತಂ. ಸಂಸಾರ ಸಂಸಾರಿ ಅಪ್ರತ್ಯಕ್ಷ, ಸಂಸಾರಿ ಅಪ್ರತ್ಯಕ್ಷತ್ವ. ಪ್ರತ್ಯಕ್ಷ ಅಂದರೆ ಕಣ್ಣಿಗೆ ಕಾಣೋದು, ಅಪ್ರತ್ಯಕ್ಷ ಕಣ್ಣಿಗೆ ಕಾಣದೇ ಇರೋದು. ಯಾರು ಕಣ್ಣಿಗೆ ಕಾಣದೇ ಇರೋದು? ಸಂಸಾರಿಗಳಿಗೆ ಕಣ್ಣಿಗೆ ಕಾಣದೇ ಇರೋದು. ಪ್ರವೃತ್ತಿ ನಿಮಿತ್ತ ಮಿಥ್ಯಾ ಮುಕ್ತ ಇತಿ. ನಚ ದುಷ್ಟಾಶ್ಚತೆ ಭಗವತಾ ನಾರದೇನ ಇತಿ ಗೀತಾಭಾಷ್ಯ ವಿರೋಧ. ತದರ್ಥಂ ಸಾಧನ ವಿಶೇಷಂ ವಿನಾ ಇತ್ಯತ್ರ ವಿವಕ್ಷಿತತ್ವಾತ್. ಒಂದು ಪ್ರಶ್ನೆ ಹಾಕ್ಕೊಂಡು ಗೀತಾಭಾಷ್ಯದಲ್ಲಿ ಆಚಾರ್ಯರು ಒಂದು ಮಹಾಭಾರತದ ವಾಕ್ಯ ಕೋಟ್ ಮಾಡ್ತಾರೆ. ಮುಕ್ತರನ್ನ ನಾರದರು ನೋಡಿದ್ರು ಅಂತ ಒಂದು ಮಾತು ಬರುತ್ತೆ. ದುಷ್ಟಾಶ್ಚತೆ ಭಗವತಾ ನಾರದೇನ ಅಂತ ಆಚಾರ್ಯರ ಮಾತು. ನಾರದರು ಸಂಸಾರಿಗಳು, ಮುಕ್ತರನ್ನು ಕಂಡರು ಅಂತ ಹೇಳ್ತಾರಲ್ಲ, ನಿಮ್ಮ ಪ್ರಕಾರ ಅಲೋಕರು ಅಂದ್ರೇನು? ಸಂಸಾರಿಗಳಿಗೆ ಕಾಣದೇ ಇರೋರು ಅಂತ ಅರ್ಥ. ಸೊ ನಾರದರು ಇನ್ನೂ ಸಂಸಾರದಲ್ಲಿ ಇದ್ದಾರೆ, ಮುಕ್ತ ನಾರದರು ಬೇರೆ ಇದ್ದಾರೆ. ಇವರು ಕಣ್ಣಿಗೆ ಕಂಡ್ರಲ್ಲ ಅಂತ ಕೇಳಿದ್ರೆ ಹೇಳ್ತಾರೆ ಹಾಗಲ್ಲ. ತದರ್ಥಂ ಸಾಧನ ವಿಶೇಷಂ ವಿನಾ ಇತ್ಯತ್ರ ವೀಕ್ಷಿತತ್ವ. ವಿಶೇಷವಾದ ಸಾಧನೆ ಇಲ್ಲದೆ ಹೋದರೆ ಕಾಣೋದಿಲ್ಲ ಅಂತ ಅರ್ಥ. ಉದಾಹರಣೆಗೆ ದೇವರು ಕಾಣೋದಿಲ್ಲ, ದಿವ್ಯದೃಷ್ಟಿ ಕೊಟ್ಟರೆ ಕಾಣ್ತಾನೆ. ದಿವ್ಯದೃಷ್ಟಿ ಏನದು? ವಿಶೇಷ ಸಾಧನ. ವಿಶೇಷ ಬ್ಯಾಕ್ಟೀರಿಯಾ ಕಾಣೋದಿಲ್ಲ, ಮೈಕ್ರೋಸ್ಕೋಪ್ ಕಂಡ ಕಾಣಿಸುತ್ತೆ. ಸೊ ಬ್ಯಾಕ್ಟೀರಿಯಾ ಕಾಣೋದಿಲ್ಲ ಅನ್ನೋ ಸುಳ್ಳಾಗಲಿಲ್ಲ, ಬ್ಯಾಕ್ಟೀರಿಯಾ ಕಾಣೋದಿಲ್ಲ ಸತ್ಯನೇ. ಆದರೆ ಬರೀ ಕಣ್ಣಿಗೆ ಅಂತ ಅಂಡರ್ಸ್ಟುಂಡ್ ಅಲ್ಲಿ ಕಾಣುತ್ತೆ ಅಂದರೆ ಏನರ್ಥ? ಹಾಕ್ಕೊಂಡಿದ್ದಾನೆ ಅಂತ ಅರ್ಥ. ಆದ್ದರಿಂದ ಎಲ್ಲಿ ಮುಕ್ತರು ಅಮುಕ್ತರಿಗೆ ಕಾಣೋದಿಲ್ಲ ಅಂತ ಹೇಳಿದರೆ ಸಾಧನ ವಿಶೇಷ ಇಲ್ಲದೆ, ಇನ್ನು ಸಿಂಪಲ್ ಹೇಳೋದಾದರೆ ಅಮುಕ್ತರು ಪರಸ್ಪರ ಹೇಗೆ ಕಾಣಕ್ಕೆ ಸಾಧ್ಯ ಇದೆಯೋ ಮುಕ್ತರನ್ನ ಹಾಕಿ ಕಾಣಕ್ಕೆ ಬರೋದಿಲ್ಲ. ಸ್ಪೆಷಲ್ ಇದರಿಂದ ನೋಡಬೇಕೇ ಹೊರತು ಸಾಮಾನ್ಯ ಇದರಿಂದ ಕಾಣಕ್ಕೆ ಬರೋದಿಲ್ಲ. ಆದ್ದರಿಂದ ಏನಂತ ಹೇಳ್ತಾರೆ ಅವರಿಗೆ? ಅಲೋಕರು. ಬ್ಯಾಕ್ಟೀರಿಯಾ ಅಲೋಕ, ಕಣ್ಣಿಗೆ ಕಾಣೋದಿಲ್ಲ ಅನ್ನೋ ಮಾತು ಸತ್ಯ. ಆ ರೀತಿ ಯೋಗಿ ಪ್ರತ್ಯಕ್ಷ, ಸಾಧನ ಪ್ರತ್ಯಕ್ಷ, ಅನುಗ್ರಹ ಪ್ರತ್ಯಕ್ಷ, ಅನೇಕ ರೀತಿಯ. ಹೌದು ಸತ್ಯ, ಅದು ಅದು ಸತ್ಯ ಅಂತ ಹೇಳ್ಬಿಟ್ರಲ್ಲ. ವಿಶೇಷ ಸಾಧನ ಇತ್ತು, ಕಂಡಿಲ್ಲದ್ರೆ ಕಾಣ್ತಿರಲಿಲ್ಲ. ಪರಮಾತ್ಮ ತೋರಿಸ್ತ. ಅದೇ ರೀತಿ ಬ್ರಹ್ಮದೇವರು 16 ತಪಸ್ಸು ಮಾಡಿದ ಮೇಲೆ ವೈಕುಂಠ ತೋರಿಸ್ತಾನೆ ಪರಮಾತ್ಮ. ಅಲ್ಲೇನೆ ಶ್ರೀರತ್ನ ರೂಪಿಣಿ ಮೃಗಾಯ ಪಾದಯೋಹೋ ಕರೋತಿ ಮಾನಂ ಬಹುಧಾ ವಿಭೂತಿ ಭೀ. ಮಹಾಭಾರತದಲ್ಲಿ ಬಂದಿದೆ ಈಗಾಗಲೇ. ಬ್ರಹ್ಮದೇವರು ಮುಕ್ತಲೋಕವನ್ನು ನೋಡ್ತಾರೆ ಬ್ರಹ್ಮದೇವರು. ಅಮುಕ್ತರಾದ ಬ್ರಹ್ಮದೇವರು ಮುಕ್ತಲೋಕವನ್ನು ನೋಡ್ತಾರೆ ಅಂದರೆ ದೇವರು ತೋರಿಸಿದೆ ಆ ಸಮಯದಲ್ಲಿ ಅಷ್ಟೇ ಹೊರತು ಅವರಾಗಿ ನೋಡಕ್ಕೆ ಬರೋದಿಲ್ಲ. ಅವರು ದೇವ ಅನುಗ್ರಹದಿಂದ ವಿಶೇಷ ರೀತಿಯಲ್ಲಿ ನೋಡೋಕ್ಕೆ ಸಾಧ್ಯ. ಹೌದು ಹೌದು, ಎಲ್ಲಿ ನೋಡೇ ನೋಡಬೇಕು. ಬ್ರಹ್ಮದೇವರಿಗೂ ಕೆಲವು ವಿಷಯ ಏನು ಬೇಕೀಗ? ಎಷ್ಟೇ ಸೂಕ್ಷ್ಮ ಕಣ್ಣಿದ್ರು ಕೂಡ ಮೈಕ್ರೋಸ್ಕೋಪ್ ಬೇಕು. ಎಷ್ಟೇ ಚೆನ್ನಾಗಿ ಕಣ್ಕೊಂಡ್ರು ಕೂಡ ಬರೀ ಬ್ಯಾಕ್ಟೀರಿಯಾ ಕಾಣೋದಿಲ್ಲ. ಏನು ಬೇಕು ಅದಕ್ಕೆ? ಮೈಕ್ರೋಸ್ಕೋಪ್ ಬೇಕು. ಸಣ್ಣ ಕಣ್ಣಿಗೆ ಕಾಣದೇ ಇದ್ದರೆ ಅದು ಸರಿ ಮಾಡಿ ಮತ್ತೆ ಮೈಕ್ರೋಸ್ಕೋಪ್ ಆಗುತ್ತೆ. ಡಬಲ್ ಬೇಕು, ಅವ್ರಿಗೆ ಒಂದು ಸಾಕು ಅಷ್ಟೇ. ಅಲ್ಲ ಅಲ್ಲ, ನೋಡೋದು ಬೇರೆ ಹೋಗೋದು ಬೇರೆ, ಡಿಫರೆನ್ಸ್ ಗೊತ್ತಾಯ್ತಾ? ನೋಡೋದು ಬೇರೆ ಹೋಗೋದು ಬೇರೆ. ಹೋಗ್ಲಿಕ್ಕೆ ಏನು ಬೇಕು? ವಿರಜಾ ಸ್ನಾನಾದಿಗಳೆಲ್ಲ ಆಗಬೇಕು. ಬರೀ ನೋಡೋದು ಇಂಜಿನಿಯರ್ ಕಾಲದ ಒಳಗೆ ಓಡಾಡ್ಬೋದು, ಬೆಳಗ್ಗೆ ಓಡಾಡ್ಬೋದು, ಸೀಟ್ ಸಿಕ್ತು ಅಂತ ಅರ್ಥ ಅಲ್ಲ ಅದಕ್ಕೆ. ಬೆಳಗ್ಗೆ ಎಲ್ಲ ಕಡೆ ಓಡಾಡಿ ಬಂದವರು, ನಂಗೂ ಯಾರು ಹೋಗ್ಬಿಟ್ಟು ಅಡ್ಮಿಷನ್ ಸಿಕ್ತು ಅಂತ ಕೇಳಿದರೆ ಅಡ್ಮಿಷನ್ ಅಡ್ಮಿಷನ್ ಅಟೆಂಡರ್ ಕೊಡ್ತಾನೆ ಒಳಗೆ ಹೋಗಿರ್ಬೇಕಾದ್ರೆ. ಅಡ್ಮಿಷನ್ ಅಲ್ಲ, ಸೀಟ್ ಕೊಡೋದು. ಸೀಟ್ ಕೊಡಬೇಕಾದ್ರೆ ಇವೆಲ್ಲ ಫಾರ್ಮ್ಯಾಲಿಟೀಸ್ ಇದೆ, ಪಾಸ್ ಆಗಿರಬೇಕು, ಎಲ್ಲ ಇರಬೇಕು, ಸೆಲೆಕ್ಷನ್ ಆಗಬೇಕು, ಅವೆಲ್ಲ ಇದೆ. ಬರೀ ಒಳಗೆ ಬರೋಕ್ಕೆ ಅವೆಲ್ಲ ಇಲ್ಲ. ಹೇಳ್ತಾರ ಸೀಟ್ ಇಲ್ಲ ಅಂತ ಹೇಳಿದ್ರೆ ಮನೆಯಿಂದ ನಾಳೆ ತಂದು ಸೀಟ್ ಹಾಕೋತೀರಿ ಮಾಡಬೇಕು. ನಾನು ಸೋಫಾ ಹಾಕಿಬಿಟ್ಟು ಕೊಡ್ತೀರಿ ಕಾಲೇಜಲ್ಲಿ ಅಂದರೆ ಸೀಟ್ ಶಬ್ದಕ್ಕೆ ಏನು ಅರ್ಥ ಇಲ್ಲಿ? ಅಡ್ಮಿಷನ್ ವೇಕೆನ್ಸಿ ಅಂತ ಅರ್ಥನೇ ಹೊರತು ಈ ಸೀಟ್ ಅಲ್ಲ, ಎಲಿಜಿಬಲ್ ಚೇರು ಕುರ್ಚಿ ಅಂತ ಅರ್ಥ ಅಲ್ಲ ಅದಕ್ಕೆ. ಆ ಥರ ಸಿಗಬೇಕಾದ್ರೆ ವೃದ್ಧಾ ಸ್ನಾನೇ ಆಗ್ಬೇಕು. ಅಂಡಜಾನಿ ಬರೀ ನೋಡ್ತಾರಷ್ಟೇ, ಈಗ ನೋಡ್ತಾರೆ ಗಂಬೆಗಳಿಗೆ ಸೀರೆ ಉಡಿಸಿ ಮೇಲೆ ಗ್ಲಾಸಲ್ಲಿ ಇಟ್ಟಿರ್ತಾರಲ್ಲ, ನೋಡೋದು ಟಚ್ ಮಾಡೋಕ್ಕೆ ಬರೋದಿಲ್ಲ. ನೋಡ್ಬೋದು ಅಷ್ಟೇ, ಅದು ನೋಡಿದ್ದು ಹೌದು, ಮುಟ್ಲಕ್ಕೆ ಬರಲಿಲ್ಲ ಅಂಬೋದು ಹೌದು. ಅದೇ ರೀತಿ ಅಮುಕ್ತರನ್ನು ಅಮುಕ್ತರಿಗೆ ಮುಕ್ತರು ಯಾವ ರೀತಿ ಕಾಂಟ್ಯಾಕ್ಟ್ ಬರೋದಿಲ್ಲ ಅಂತ. ಮತ್ತೆ ಬರೋದು ನೋಡು, ಟಿ ವಿಯಲ್ಲಿ ನೋಡ್ಬೋದು, ಮಾತಾಡ್ಸಕ್ಕೆ ಬರೋಲ್ಲ ಮತ್ತೆ ಅವ್ರನ್ನ. ಮತ್ತೆ ನೋ ಕಾಂಟ್ಯಾಕ್ಟ್ ಮಾತಾಡಿ ಏನ್ರಿ ಉತ್ತರ ಕೊಡೋದೆಲ್ಲ ಕಡ್ಡಿ ನೋಡ್ಕೊಂಡು ಎತ್ತಿದ್ದಾರೆ ಅಂತ ಕೇಳಿದ್ರೆ ದ್ವಿದೃಷ್ಟಿ ಕೊಟ್ಟು ಹೇಳಿದ್ರೆ ದ್ವಿದೃಷ್ಟಿ ಅಂತ ಹೇಳಿಬಿಟ್ಟಿದ್ದಾರೆ ಆಗಲೇ ಅಲ್ಲಿ ಆ ಬಟ್ಟೆ ಕಟ್ಟಿಕೊಂಡಿದ್ರು ಕಾಣಬೇಕು, ಕಣ್ಣಿಲ್ಲದ ಹೋದ್ರೂ ಕಾಣಬೇಕು. ಆ ರೀತಿ ಮಾಡಿ ದಿವ್ಯದೃಷ್ಟಿಯಿಂದ ಸಾಧ್ಯ ಆಯಿತು. ಹೇಳಿದ್ನಲ್ಲ, ಯಾರು ಬ್ಯಾಕ್ಟೀರಿಯಾ ನೋಡಿದ್ರು ಅಂತ ಹೇಳಿದ್ಮೇಲೆ ಮೈಕ್ರೋಸ್ ಹಾಕ್ಕೊಟ್ಟಿದ್ದಾರೆ ಅಂತ ಕೇಳಬಾರದು. ಯಾಕೆ ಅಂಡರ್ಸ್ಟುಡ್ ಅದು, ಅದು ಇಲ್ಲದ್ರೆ ಕಾಣದೇ ಇಲ್ಲ. ಅದರಿಂದ ಹಾಗೇನೆ ಆ ಮಾತು ಸ್ಪಷ್ಟ. ನಾನು ಹೇಳಿದ್ನಲ್ಲ, ಎಮ್ ಎಸ್ ಸಿ ಓದ್ ಬಿ ಎಸ್ ಸಿ ಪಾಸ್ ಆಗಿದೆಯಾ ಅಂತ ಕೇಳಬಾರ್ದು. ಯಾಕೆ ಇಲ್ಲದವ್ರಿಗೆ ಅಡ್ಮಿಷನ್ನೇ ಕೊಡೋದಿಲ್ಲ. ಅದರಿಂದ ಹಾಗೇನೆ ಕೆಲವು ಪದಗಳೆಲ್ಲ ಅಂಡರ್ಸ್ಟುಡ್ ಅಲ್ಲಿ. ತದರ್ಥಂ ಸಾಧನ ವಿಶೇಷಂ ವಿನಾಯಿತ, ಅದಕ್ಕೆ ಸೇರಿಸುತ್ತೆ ವಿವಕ್ಷಿತತ್ವ. ನಾನು ಅಶ್ವಾದೀನಾಂ ಜರಾಯುಜತ್ವಾತ್, ಜರಾಯುಜ ಅಂದರೆ ಕೋಶದಿಂದ ಹುಟ್ಟಿ ಬರೋದರಿಂದ ಅವನ ಮತ್ತೆ ಪ್ರತ್ಯೇಕ ಹೇಳಬೇಕು ಅಂತ ಕೇಳಿದ್ರೆ ಹೇಳ್ತಾರೆ, ಪತತ್ರಿಣಾಮ್ ಅಂಡಜತ್ವಾತ್, ಸ್ಥಾವರಾಣಾಂ ಉದ್ಭಿಜತ್ವಾತ್, ಪುನರುಕ್ತಿರಿತ್ಯತಃ ಅಂಡಜಾನಿ ಚೈದಿ. ತರಿ ಉಪನರುಕ್ತಿ ಅಲ್ಲ ಅದು. ತರ್ಹಿ ಉಭಯ ವಿಧಾನಮಪಿ ಅಶ್ವ ಗಾಭ ಇತ್ಯಾದಿನ ಏವ ಉಕ್ತಿ ಸಂಭವಾತ್ ಅಂಡಜತ್ವಾದಿ ಕಥನಂ ಕಿಮರ್ಥಮಿತ್ಯತಃ ಅಂಡಜತ್ವಾದೀತಿ. ಜಂಗಮಂಚ ಪತತ್ರಿಚ ಯಚ್ಚ ಸ್ಥಾವರಮಿತ್ಯನೇನ ಪ್ರಾಣಿನಾಂ ಗೃಹೀತತ್ವಾತ್ ಪುನಃ ಪ್ರಾಣೀತಿ ಕಿಮರ್ಥಮಿತ್ಯತಃ. ಅಂಡಜತ್ವಾದಿಗಳು ಕೂಡ ಭಗವದ್ ಅನುಗ್ರಹದಿಂದನೇ ಆಗಬೇಕು ಅಂತ ಹೇಳೋದಕ್ಕೋಸ್ಕರ ಪ್ರೊಡ್ಯೂಸರ್ಸ್ ಹೇಳಿದರು. ಸಂಸ್ವೇದಜ ಅಂಡಜಾಃ ಉದ್ಭಿದಶ್ಚಸರಿ ಶೃಪಾಃ ಕೃಭಯೋ ಅಥಾಪ್ಸು ಮತ್ಸ್ಯಾಃ ತಥಾ ಅಶ್ವಾನಃ ಇತ್ಯತ್ರ. ಈ ಮಹಾಭಾರತ ವಾಕ್ಯ ಕೊಟ್ಬಿಡ್ತಾರೆ. ಸಂಸ್ವೇದಜಾಃ ಸ್ವೇದದಿಂದ ಹುಟ್ಟೋದು, ಅಂಡಜಾಃ ಅಂಡದಿಂದ ಹುಟ್ಟೋದು, ಉದ್ಭಿದಃ ಬೀಜ ಒಡ್ಕೊಂಡು ಹುಟ್ಟೋದು, ಉದ್ಭಿದಶ್ಚ ಸರೀಸೃಪಾಹ ಸರೀಸೃಪಗಳು ಹಾವುಗಳು ತೆವಡ್ಕೊಂಡು ನಡೆಯೋದು. ಗೃಹೀತತ್ವ ಮತ್ತೆ ಭಾರತ ಕೃಮಯ ಕೃಮಿಗಳು, ಅಥ ಅಪ್ಸು ಮತ್ಸ್ಯಾಹ ನೀರಿನಲ್ಲಿ ಮೀನುಗಳು, ತಥಾ ಅಶ್ಮಾನಃ ಕಳ್ಳುಗಳು, ಅದಕ್ಕೆ ಕಣ್ಣಿಗೆ ಜೀವ ಇದೆ ಅಂತ ಹೇಳೋದು ದೃಷ್ಟಾಂತ. ತಥಾ ಅಶ್ಮಾನಃ ಇತ್ಯತ್ರ ಸ್ಥಾವರ ಜಂಗಮಾತ್ಮಕಾನಾಂ ಜೀವಾನಾಂ ತಥಾ ಅಶ್ಮಾದೀನಾಮಪಿ ಯತ್ ಸ್ವಸ್ವ ಸ್ವಸ್ವಾಭಿಮನ್ಯಮಾನೇಷು ಸ್ಥಾವರ ಜಂಗಮಾತ್ಮಕ ದೇಹೇಷು ಅಶ್ಮಾದ್ಯಚೇತನೇಷು ಚ ಅಭಿಮಾನ ಆಪಾದಕ ಕರ್ಮಕ್ಷಯಾನಂತರಂ ಸ್ವಯೋಗ್ಯ ನಿಜರೂಪ ಲಾಭವಚನಾತ್ ಶ್ವೇದಜಾದಿವತ್ ಅಶ್ಮಾದೀನಾಮಪಿ ಪ್ರಾಣಿತ್ವಾದಿತ್ಯರ್ಥಃ. ಅಶ್ಮಾದಿಗಳು ಪ್ರಾಣಿಗಳು ಮೊದಲು ದೃಷ್ಟಾಂತ ಕೊಟ್ಟಿ. ಒಂದು ಮನೆ ಇದೆ, ಹೊರಸದಾರರೇ ಇಲ್ಲ, ಬರೀ ಮನೆ ಅಂತಾರೆ. ಯಾರಿದ್ದ ಅವ್ರ ಮನೆ ಅಂತ ಕರೀತಾರೆ. ಅಭಿಮಾನಿಗಳಿದ್ದಾಗ ಅವರದ್ದು ಅಂತ ಹೆಸರು, ಇಲ್ಲದ ಹೋದಾಗ ಯಾರ್ದು ಗೊತ್ತೇ, ಬರೀ ಜಡಪದ ಅಂತ. ಸೊ ಅಶ್ಮಾದಿಗಳು ಅಂದರೆ ಅಶ್ಮಾದಿಗತ ಜೀವರು ಅಂತ ಅರ್ಥ. ಸ್ಥಾವರು ವೃಕ್ಷಾದಿಗತ ಜೀವರು. ಹೇಗೆ ಪಶುವಾದಿಗಳಲ್ಲಿ ಜೀವರು ಇರ್ತಾರೋ ವೃಕ್ಷಾದಿಗಳಲ್ಲೂ ಜೀವರು ಇರ್ತಾರೆ. ಇದನ್ನು ಬೆಳೀತಾನೆ ಇರಲಿಲ್ಲ. ಬೆಳವಣಿಗೆ ಕಾಣಿತು ಅಂದ್ರೆ ಏನರ್ಥ? ಲೈಫ್ ಇದೆ ಅಂತ ಅರ್ಥ. ಅಶ್ಮಾನ ಇತ್ಯತ್ರ ಸ್ಥಾವರ ಜಂಗಮಾತ್ಮಕ ಅನಾಂ ಜೀವಾನಾಂ ಕರ್ಮ ಯಾವ್ದು ಯಾವ್ದು ಕಲ್ಲು ಬೆಳೀತಾವೆ, ಕಲ್ಲು ಬೆಳೀತಾವೆ ಸಣ್ಣ ಸಣ್ಣ. ಅದೇ ಹೇಳಿದ್ದು ಎಲ್ಲಿ ಬೆಳೀತದೋ ಅಲ್ಲಿ ಜೀವ ಇದೆ ಅಂತ. ಎಲ್ಲಿ ಬೆಳೆಯೋದಿಲ್ಲ ಅದೇನದು ಜಡ. ಎಲ್ಲಿ ಬೆಳೆಯುತ್ತೋ ಚೇತನ. ಮರಗಳು ಅಷ್ಟೇ, ಒಣಗಿದ ಮರ ಬೆಳೆಯೋದಿಲ್ಲ. ಒಣಗಿದ ಮರಗಳಲ್ಲಿ ಎಕ್ಸೆಪ್ಷನ್ ಇಲ್ವೇನು? ಮರ ಅಂತ ಅಷ್ಟೇ ಡೆಡ್ ಅಂತ ಆಗ್ಬೋದಲ್ಲ. ಆದಷ್ಟು ಹುಳ ಹಿಡಿದಿರುತ್ತೆ, ಗೆದ್ದು ಹಿಡಿದಿರುತ್ತೆ, ಅದು ಹೋಯ್ತು, ಅದು ಕತೆ ಮುಗೀತು. ಹಾಂ ಬೆಳೀತದೆ ಆ ರೀತಿ ಆಗುತ್ತೆ. ಕೆಲವು ಸಾಲಿಗ್ರಾಮಗಳು ಕೂಡ ಹಾಗಾಗುತ್ತೆ, ಗೊತ್ತಾಯ್ತಿಲ್ಲ. ಕೆಲವು ಸಾಲಿಗ್ರಾಮ ಒಂದ್ಸಲ ಸೈದಾ ಇದಕ್ಕೆ ಹೋದಾಗ 2006 ಹರಿದ್ವಾರಕ್ಕೆ ಹೋದಾಗ ಒಂದು ಸಾರಿಗ್ರಾಮ ಇಷ್ಟು ತಂದಿತ್ತು. ಹೀಗಿತ್ತು ಅದು, ಒಳಗೆ ಒಳಗೆ ಚಕ್ರ ಕಾಣ್ತು, ಊರ ಒಳಗೆ ಚಕ್ರ ಕಾಣಿಸ್ತಾ ಇತ್ತು ಅಷ್ಟೇ. ಸ್ವಲ್ಪ ದಿವಸ ಆದಮೇಲೆ ಅದು ಹೀಗೆ ಬಾಯಿ ತಕ್ಕೊಬಿಡ್ತು, ಗೊತ್ತಾಯ್ತು, ಬಾಯಿ ತಕ್ಕೊಬಿಟ್ಟು ದೊಡ್ಡ ಚಕ್ರ ಅದು. ಇದು ಇವತ್ತಿಗಿದೆ ಅದು, ಆಮೇಲೆ 2 ಕಣ್ಣುಗಳು ಬೇರೆ ಬಂದವು ಅದಕ್ಕೆ ಇದ್ದಕ್ಕಿದ್ದಾಗ. ಅಂದರೆ ಬೆಳೆಯುತ್ತೆ ಮೊದಕ್ಕೆ ಸಾಕ್ಷಿ ಅದು. ನಮ್ಮನೆಯಲ್ಲೇ ಇದೆ, ಪ್ರಾಣದೇವರಂತ ಊರಲ್ಲಿದ್ದಾರಲ್ಲ, ಅಲ್ಲಿಟ್ಟು ಪೂಜೆ ಮಾಡ್ತಿದ್ದೆ. ಇದು ಹಾಗೆ ಬೆಳೆ ಬೆಳೆ ಇದಾಯ್ತು, ಬಾ ಹೀಗೆ ಹುಲ್ ಹೀಗಿದ್ದಿತ್ತು, ಹೀಗೆ ಬಾಯಿ ತಕ್ಕೊಡೋದು ಹೀಗೆ, ಗೊತ್ತಾಯ್ತಾ? ಆಶ್ಚರ್ಯ ಅದು ಅಂತ ನೋಡೇ ಇರಲಿಲ್ಲ. ಆ ರೀತಿ ಅದೇನಂತ ಅರ್ಥ, ಅದಕ್ಕೆ ಲೈಫ್ ಬೆಳೀತಾ ಇತ್ತು. ಇದು ಅರ್ಥ ಭಾಳ ಸ್ಪಷ್ಟ ಕಾಣೋದು ಮತ್ತೆ. ಅದಕ್ಕೆ ಟೆಸ್ಟಲ್ಲೂ ಹೇಳ್ತಾರೆ, ಸನ್ನಿಧಾನ ಇದ್ದಾಗ ಅಕ್ಕಿಯೊಳಗೆ ಸಾಲಿಗ್ರಾಮ ಇಟ್ಟರೆ ಒಳ್ಳೆ ಸಾಲಿಗ್ರಾಮ ಆದರೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಹಾಲಿದ್ರೆ ಜಾಸ್ತಿ ಆಗುತ್ತೆ ಕೆಲವೊಂದು ನಿಯಮಗಳು. ಆ ಅರ್ಥದಲ್ಲಿ ಅದು 2 ಸನ್ನಿಧಾನ ಇರೋದು ಒಂದು ಕಾರಣ, ಆ ಲೈಫ್ ಇರೋದು ಇನ್ನೊಂದು ಕಾರಣ. ಎರಡೆರಡು, ಒಬ್ಬ ಜೀವನೋ ಇದ್ದು ಸನ್ನಿಧಾನ ಇದ್ದರೆ ಇನ್ನೂ ವಿಶೇಷ. ಬರೀ ಸನ್ನಿಧಾನ ಅದರಲ್ಲಿ ಇದ್ದೇ ಇರುತ್ತೆ, ಬರೀ ಕಲ್ಲಲ್ಲಿ ಇರೋದಿಲ್ಲ. ಯಾವುದರಲ್ಲಿ ಇರ್ಬೋದು ಇರ್ಬೋದು, ಬೇರೆ ರೇರ್ ಅದು, ಆ ಥರ ಇರುತ್ತೆ. ಎಷ್ಟೋ ಚಕ್ರ ಸಾಲಿಗ್ರಾಮ ಇರುತ್ತೆ. ಇದು ಮೊನ್ನೆ ಯಾವುದೋ ಒಬ್ಬನು ತೋರಿಸಿದ, ಒಳಗೆ 10 ಚಕ್ರ, ಒಂದೇದ್ರೊಳಗೆ 10 ಚಕ್ರ ಇದೆ ಒಂದೇ ವದನದಲ್ಲಿ. ಒಂದೇ ವದನದ ಇಷ್ಟೇ ವದನದ ಹತ್ತು ಚಕ್ರಗಳಿರು, ವಿಚಿತ್ರ ಸಾಲಿಗ್ರಾಮಗಳಿರು. ನಾವು ಸಾಮಾನ್ಯವಾಗಿ ಅದೆಲ್ಲ ಫೋಟೋದಲ್ಲಿ ಹಾಕೋದಿಲ್ಲ, ಇಷ್ಟೆಲ್ಲ ಪುಸ್ತಕ ಮಾಡ್ತಾ ಇದ್ದೀನಿ. ಅವರು ವೆರೈಟಿ ವೆರೈಟಿ ಸಾಲಿಗ್ರಾಮಗಳು, ಕೆಲವು ಸುಮ್ಮನೆ ಎಲ್ಲ ಒಂದು ಐದು ಟೈಪ್ ಹಾಕಿರ್ತಾರೆ ಅಷ್ಟೇ, ಪ್ರಿಂಟ್ ಆಗಿರೋ ಯಾವುದರಲ್ಲೂ ಕೂಡ ಹೆಚ್ಚ ವಿಶೇಷಗಳಿಲ್ಲ, ಬಟ್ ತುಂಬ ವಿಶೇಷ ಸಾಲಿಗ್ರಾಮಗಳು ಸಿಗುತ್ತೆ. ಅದು ಇಮ್ಯಾಜಿನ್ ಮಾಡಲಿಕ್ಕೆ ಬರೋದು ಅಷ್ಟು. ಇಷ್ಟು ಇಷ್ಟು ಇದರೊಳಗೆ ಇಪ್ಪು ಹತ್ತು ಚಕ್ರ ಇರುತ್ತೆ ಅಂದರೆ ಅದು ಹೇಗೆ ಕೊರೆದಿರ್ಬೇಕು ತಿಳಿತಾ. ಕೆಲವು ಇಷ್ಟಪ್ಪ ಸಾರಿಗ್ರಾಮ ಇದೆ, ಒಂದು ಇಷ್ಟಪ್ಪ ಸಾರಿಗ್ರಾಮ ಯಾರೋ ತಂದುಕೊಟ್ಟಿದ್ದಾರೆ, ಇಷ್ಟಪ್ಪ ಪೂರ್ತಿ ರಶ್ಮಾಯಣ ಸಾರಿಗ್ರಾಮ. ಇವಾಗ ಒಂದು ಕೈಯಲ್ಲಿ ಎತ್ತಲಕ್ಕಾಗೋದಿಲ್ಲ, ಅಷ್ಟು ಜ್ವರ ಇಲ್ಲ. ಅಂಥ ಸಾರಿಗ್ರಾಮ್ಸ್ ವೆರಿ ರೇರ್ ಸಿಗೋದು ಅವೆಲ್ಲ ಕೂಡ. ದೇವಸ್ಥಾನದಲ್ಲಿ ಇಟ್ಕೊಳ್ಬೋದು, ಮನೇಲಿ ಇಟ್ಕೊಳಕ್ಕಾಗೋದಿಲ್ಲ. ದೇವಸ್ಥಾನದಲ್ಲಿ ಇಟ್ಕೊಂಡ್ಬೇಡ, ಭಾರಿ ಸನ್ನಿಧಾನ ಇರುತ್ತೆ. ಅದು ಲಕ್ಷ್ಮೀನಾರಾಯಣ ಸಾರಿಗ್ರಾಮ ಅಂತ ಹೇಳಿದ್ರೆ ಆ ಸೈಜ್ ಸಿಗೋದು ಭಾಳ ಕಷ್ಟ, ಹೆಚ್ಚು ಕಡೆ ದೇವರೇ ಇದ್ದಾಗ ಲೆಕ್ಕ, ಅಷ್ಟು ಶ್ರೇಷ್ಠ ಅವೆಲ್ಲ. ಅದು ಮನೆಯಲ್ಲಿ ಪೂಜೆ ಮಾಡೋದಕ್ಕೆ, ಮನೆಯಲ್ಲಿ ಕೂಡ ಅಂದ್ರೆ ಚಿಕ್ಕದು ದೊಡ್ಡದು ಮಠಗಳಲ್ಲಿ ಪೂಜೆ ಮಾಡ್ಬೇಕಾದ್ರೆ ದೊಡ್ಡದಿರಬೇಕು ಮಠ ಮತ್ತಿದೆ. ಉದ್ದೇಶ ಏನು ಮಾಡ್ತಾರೆ, ಎಲ್ಲರೂ ನೋಡೋ ಉದ್ದೇಶ ಅಲ್ಲಿರೋದು. ಮನೆಯಲ್ಲಿ ದೊಡ್ಡದಾಗಿ ಯಾಕೆ ದೇವಸ್ಥಾನ ದೊಡ್ಡ ಪ್ರತಿಮೆ ಮಾಡ್ತಾರೆ, ಸಾವಿರ ಜನ ನೋಡ್ಬೇಕಂತ. ಮನೆಯಲ್ಲಿ ಇಷ್ಟೇ ತಾನೇ ನೋಡೋದು, ಇಷ್ಟೇ ನೋಡ್ತಾರೆ ಸಾಕಷ್ಟು ಹಿಡಿತಾ. ಅದು ಸಿಂಪಲ್ ಕಾಮನ್ ಸೆನ್ಸ್ಗೂ ಗೊತ್ತಾಗುತ್ತೆ ದೊಡ್ಡದು ಚಿಕ್ಕದು ಹೇಗಿರಬೇಕು ಅಂತ. ದೇವಸ್ಥಾನ ಇಷ್ಟೇ ಇಟ್ಬಿಟ್ರೆ ಗೋವಿಂದ ಇಷ್ಟು ದೇವ್ರ ಪ್ರತಿಮೆ ಇಟ್ಬಿಟ್ರೆ ಏನು ಮಾಡ್ಬೇಕು, ಇಷ್ಟಕ್ಕೆ ಗಲಾಟೆ ಕಳಿಸೋದಿಲ್ಲ ಅಂಥೇಳಿ. ಅವಾಗ ಎಷ್ಟು ಕಷ್ಟ ಆಗುತ್ತೆ, ದೊಡ್ಡದಿದ್ದಷ್ಟು ಸನ್ನಿಧಾನ ಜಾಸ್ತಿ ಆಗುತ್ತೆ. ನೋಡೋದು ಬೆಟ್ಟದ ಮೇಲೆ ಇಡ್ತಾರೆ, ನಿಲ್ಲಿಸಿರ್ತಾರೆ, ಇನ್ನೂ ಮೇಲೆ ಇಡ್ತಾರೆ. ಅವಾಗ ಹೆಚ್ಚೆಚ್ಚು ಜನಕ್ಕೆ ನೋಡೋ ಸುಲಭ ಆಗುತ್ತೆ. ಈ ಮನೆಯಲ್ಲಿ ಟಿ ವಿ ನೋಡಿದಾಗ ನಾವು ಥಿಯೇಟ್ರಲ್ಲಿ ಟಿ ವಿ ಇಟ್ಬಿಟ್ರೆ ಗತಿಯೇನು, ಒಂದು ಟಿ ವಿ ಇಟ್ಬಿಟ್ಟು ನೋಡಿ ಅಂತ ಕೂತ್ಕೊಂಡ್ರೆ ಯಾರು ನೋಡ್ಬೇಕಾದಲ್ಲ. ಮನೆಯಲ್ಲಿ ಅದು ಥಿಯೇಟ್ರ್ ಇಟ್ಕೊಂಡ್ರೆ ಪ್ರೀತಿ ಆಗುತ್ತೆ, ಒಟ್ಟು 30-70 mm ಹಾಕೊಂಡ್ಬಿಟ್ರೆ ಗೋಡೆ ತುಂಬ ಆಗುತ್ತೆ, ಕಂಡು ಈಗ ನೋಡೋಕ್ಕೆ ಬರೋದಿಲ್ಲ. ಕಾಮರ್ಸ್ ಹೇಗೆ ಮನೆಯಲ್ಲಿ ಹೋಮ್ ಟಿ ವಿನ ಮನೆ ಚಿಕ್ಕ ಚಿಕ್ಕ ಸಾಲಿ ಗ್ರಾಮ ಮನೆಯಲ್ಲಿ ದೊಡ್ಡ ದೊಡ್ಡ ಥಿಯೇಟ್ರ್ ಇದ್ದಾಗ ಸಿನಿಮಾ ಇದರಲ್ಲಿ ದೇವಸ್ಥಾನಗಳಲ್ಲಿ ದೊಡ್ಡದಿರಬೇಕು. ಚೇತನ ಇದ್ರೆ ಮರ ಮರ ಬೆಳೆಯುತ್ತೆ, ಅದಕ್ಕೆ ಅರ್ಥ ಏನು ಹೇಳಿ ಹೋಗ್ಲಿ, ಬಿಟ್ಬಿಡಿ. ಕೂಸು ಬೆಳೆಯುತ್ತೆ, ಅದಕ್ಕೇನು ಅರ್ಥ ಆಗಿದ್ರೆ. ಎರಡು ಕೂಸು ಇದೆ, ಒಂದು ಡೆಡ್ ಬಾಡಿ ಇದೆ, ಒಂದು ಲೈಫ್ ಇದೆ. ಇದು ಕೂಸು ಬೆಳೆಯುತ್ತೆ, ಅದು ಬೆಳೆಯೋದು ಅಷ್ಟೇ ಸಿಂಪಲ್. ಅದು ಬೆಳೆಯೋದು ಕೊಡೆಯೋದು ಸಿಂಪಲ್ ಅದು, ಗೊತ್ತಾಯ್ತಾ. ಲೈಫ್ ಇದ್ರೆ ಮಾತ್ರ ಬೆಳೆಯೋದು, ಯಾವ್ದು ಬೇಕಾದ್ರೆ ತಗೊಳ್ಬೋದು ಇವರು, ಅರ್ಥ ಆಯ್ತಾ. ಈ ವೈರಸ್ ಆಗಿ ಡೆಡ್ ಮಾಡಿದ್ರೆ ಕತೆ ಮುಗೀತು, ಅದ್ರದ್ದು ಇದ್ದರೆ ಬೆಳೆಯುತ್ತೆ. ಯಾವಾಗಲೂ ಅಷ್ಟು ಲೈಫ್ ಇದ್ರೆ ಬೆಳೆಯೋದು, ಲೈಫ್ ಇದ್ರೆ ಮಾತ್ರ ಬೆಳೆಯೋದು, ಲೈಫ್ ಇಲ್ಲದವರೆ ಬೆಳೆಯೋದಿಲ್ಲ. ಬೆಳೆಯುತ್ತೆ ಅಂದ್ರೆ ಲೈಫ್ ಇದೆ ಅಂತ ಅರ್ಥ. ನಮಗೆ ಕಣ್ಣಿಗೆ ಕಾಣದೆ ಹೋದ್ರು ಏನರ್ಥ, ಲೈಫ್ ಇದೆ ಅಷ್ಟೇ. ಈ ರಿಟೈರ್ ಆದ್ಮೇಲೆ ಪ್ರಮೋಷನ್ ಕೇಳಿದ್ರೆ ಆಗ ಹಾಗೆ ಲೈಫೇ ಇಲ್ಲ ಅವನಿಗೆ, ಅಲ್ಲಿ ಇಲ್ಲೇ ಎಕ್ಸಿಸ್ಟೆನ್ಸೇ ಇಲ್ಲ ಅವನಿಗೆ. ಈಗ ಬರೋದು ಯಾವಾಗ, ಎಷ್ಟೋದ್ರೆ ಚಾಗ್ ಮಾಡ್ತಾರೆ ಪಾಪ, ಕೆಲವ್ರು ಕೆಲಸದಲ್ಲಿ ಇರ್ತಾರೆ, ರಿಸೈನ್ ಮಾಡಿಬಿಡ್ತಾರೆ, ಮತ್ತೆ ರಾಜ್ಯ ಮತ್ತೆ ಅಡ್ಮಿಷನ್ ಆಗ್ತಾರೆ. ಅಂಥವ್ರಿದ್ದು ನಮ್ಮ ಕೊಲೀಗ್ಸ್ ಕೆಲವರು ಇದ್ರು, ಅದು ನಮಗಿಂತ ಜೂನಿಯರ್ ಆಗಿಬಿಡ್ತಾರೆ ಆಮೇಲೆ ಅವರು ಫಸ್ಟ್. ಯಾಕೆಂದ್ರೆ ಅವ್ನು ಫಸ್ಟ್ ಅಕೌಂಟ್ ಆಗ್ತಾನೆ ಈಗ ಆ ಸರ್ವಿಸ್, ಯಾಕೆ ರಿಸೈನ್ ಮಾಡಿ ಹೋಗಿದ್ದಾನು, ಲೀವ್ ಹಾಕಿ ಹೋಗಿಲ್ಲ. ರಿಸೈನ್ ಮಾಡಿ ಮತ್ತೆ ಸೇರ್ಕೊಂಡ್ಬಿಟ್ರೆ ಅವ್ರ ಸರ್ವಿಸ್ ಯಾವ್ದಕ್ಕೆ ಬರುತ್ತೆ, ಹೊಸದಾಗ್ತದೆ. ಆದ್ರೆ ನಮಗಿಂತ ಜೂನಿಯರ್ ಆಗಿಬಿಡ್ತಾನೆ ಅವರು. ಆ ಥರ ಎಷ್ಟೋ ಜನ ಆದವರು ಇದ್ದಾರೆ, ಯಾವುದೋ ಕಾರಣಕ್ಕೆ ವ್ಯವಸಾಯ ಮಾಡ್ತೀನಿ ಬಿಟ್ಟೋದ ಒಬ್ರು, ಕಾಲೇ ಕೊಲೀಗಾಗಿದ್ದ, ವ್ಯವಸಾಯ ಮಾಡ್ತೀನಿ ಅವನು ಕೆಲಸ ಬೇಡ ಅಂತ ರಿಸೈನ್ ಮಾಡಿ ಹೋಗ್ಬಿಟ್ಟ. ಒಂದು 2 ವರ್ಷ ಬಿಟ್ಟು ಬಂದ, ಅದು ಎಲ್ಲ ಫೇಲ್ ಆಗಿದ್ದು, ಉಪಯೋಗ ಆಗಲಿಲ್ಲ, ಮತ್ತೆ ಸೇರ್ಕೊತೀನಿ ಸೇರ್ಕೊಂಡ. ಅವ್ನು ಬಾರಿ ಕಾಲೇಜೇ ಭಾರ ಬೇಕಾಗಿತ್ತ, ಮತ್ತೆ ಸೇರಿಸ್ಕೊಂಡು ಪ್ರೈವೇಟ್ ಕಾಲೇಜ್ ಅದು ಸೇರಿಸ್ಕೊಂಡ್ರು, ಗೌರ್ಮೆಂಟ್ ಆದ್ರೆ ಸೇರಿಸ್ಕೊಳಕ್ ಬರಲ್ಲ, ಸೇರಿಸ್ಕೊಂಡ್ರು. ಬಟ್ ಅವನು ರೂಲ್ಸ್ ಪ್ರಕಾರ ಕೊಡಕ್ ಬರೋದಿಲ್ಲ ಏನಂತ, ಬಟ್ ಸ್ಟಾರ್ಟಿಂಗ್ ಸ್ಯಾಲ್ರಿನೇ, ಸ್ಟಾರ್ಟಿಂಗ್ ಸ್ಯಾಲ್ರಿ, ಫಸ್ಟ್ ಇಯರ್ ಸರ್ವಿಸು ಎಲ್ಲ ಅಪ್ಲಿಕಬಲ್ ಅವ್ರಿಗೆ. ಇದು ನಾವು ವಯ ಸೀನಿಯರ್ ಪಾಪ, ಅವನು ನಮಗಿಂತ 8 ವರ್ಷ ದೊಡ್ಡವನು, ಇನ್ನೂ ಜೂನಿಯರ್ ಆಗಿಬಿಟ್ಟ ಕೊನೆಗೆ. ಅದು ಅನಿವಾರ್ಯ, ಏನು ಮಾಡೋಕ್ಕೆ ಬರೋದಿಲ್ಲ. ಯಾಕೆ ಅಲ್ಲಿವರೆಗೆ ಲೈಫ್ ಇಲ್ಲ, ಅರ್ಥ ಆಯ್ತಾ. ಆ ಲೈಫ್ ಬಂದ ತಕ್ಷಣ ಮತ್ತೆ ಬೇಡದ ಏನ, ಯಾವ ಇಲ್ಲದಿದ್ರೆ ಲೈಫ್ ಇದ್ರೆ ಮಾತ್ರ ಬೆಳೆಯೋದು. ಅದಕ್ಕೆ ಯಾವಾಗಲೂ ಅಷ್ಟೇ, ನಮ್ಮ ಬದುಕು ಸಾರ್ಥಕ ಅಂತ ಯಾವಾಗ ಕರೀತಾರೆ, ಗ್ರೋತ್ ಇದೆ, ನಮ್ಮ ಫಿಸಿಕಲ್ ಗ್ರೋತ್ ಇರ್ತದೆ ನಮ್ಗೆ ಅಷ್ಟೇ. ಯಾವ ಗ್ರೋತ್ ಇರಬೇಕು, ಸ್ಪಿರಿಚುವಲ್ ಗ್ರೋತ್ ಇರಬೇಕು. ಸ್ಪಿರಿಚುವಲ್ ಗ್ರೋತ್ ಇದ್ರೆ ಬಾಳೆ ಫಲವಿದು ಬಾಳದಕ್ಕೆ ಅಂತ ಹೇಳ್ತಾರಲ್ಲ, ಸ್ಪಿರಿಚುವಲ್ ಗ್ರೋತ್ ಇರಬೇಕು. ಎಲ್ಲವರು ಪ್ರಯೋಜನ ಇದೆ. ಒಂದು ಗಿಡ ನೋಡಿ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾನೆ, ಬರೋಣ ನೋಡ್ತಾನೆ, 1 ವರ್ಷಕ್ಕೆ 2 ವರ್ಷಕ್ಕೆ ಖುಷಿ ಪಡ್ತದೆ, ನಿಂತು ಬಿಡ್ತಾರೆ, ನಿಂತೋಗಿದ್ದಾರೆ ಬೆಳವಣಿಗೆ ಅಂತ ಹೇಳ್ತಾರೆ. ಬೆಳೀತಾನೆ ಇಲ್ಲ, ಏನಾಗಿದೆ ಅಂತ ಅರ್ಥ. ಅದೇ ಮರದಲ್ಲಿ ಬೆಳವಣಿಗೆ ಎಕ್ಸ್ಪೆಕ್ಟ್ ಮಾಡ್ತೇವೆ, ನಮ್ಮ ಬೆಳವಣಿಗೆನ ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ. ನಾವು ಬೆಳೀಲಿಕ್ಕೆ ಎಷ್ಟು ಬರ್ತಿರ್ತಾನೆ, ಬೆಳೀತಾ ಬೆಳೀತಾ ಮೊದಲಿಂದಲೇ ಬಿಡ್ತಾ ಹೋಗ್ಬೇಕು. ಎಷ್ಟೋ ದೋಷಗಳನ್ನ ಏನು ಮಾಡ್ಬೇಕು, ನಾವಾಗ ಕಳ್ಕೊತಾ ಹೋಗ್ಬೇಕು. ಅದು ಸ್ನಾನ ಮಾಡಿದ್ದು ಕುರ್ತೇನೋ ಕೊಡೆ ಹೋಗ್ಬೇಕು. ಸ್ನಾನ ಮಾಡಿದ ಮೇಲೂ ಅಕ್ಷತೆ ಅಂಗಾರ ಇಲ್ಲಿದ್ದ ಹಾಗೆ ಇದ್ರೆ ಹಚ್ಕೊಡೋದೇ ಇಲ್ಲ ಅಂದ್ರೆ ಯೋಚನೆ ಇಲ್ಲ, ಹಚ್ಕೊಂಡಿದ್ದ ಹಾಗೆ ಎದ್ಬಿಟ್ರೆ ಏನಾಗುತ್ತೆ, ಸ್ನಾನ ಮಾಡಿಲ್ಲ ಅಂತ ಅರ್ಥ. ಸ್ನಾನ ಮಾಡಿಲ್ಲ ಅಂತ ಜಂಗಮಂಚ ಪತತಿ ಕರ್ಮಾಣಿ ತಾನಿ ಚ ಪೃಥಕ್ ಚೇತನಾನ್ನೇವ ಸರ್ವಶಃ. ಎಷ್ಟು ವಾಕ್ಯ ಕೊಡ್ತಾರೆ ಆಚಾರ್ಯರು, ಇದು ವಚನಾತ್ ಎಲ್ಲೆಲ್ಲಿ ಕರ್ಮಗಳಾಗಬೇಕು ಚೇತನ ಇರಬೇಕಲ್ಲಿ. ಕರ್ಮಣಾಂ ಚೇತನತ್ವವತ್ ಅಶ್ವಾದೀನಾಂ ಚೇತನತ್ವಂ ಬೋಧ್ಯಂ. ನೋಡಿ, ಕರ್ಮಕ್ಕೂ ಕೂಡ ಬರೀ ಫಲ ಕೊಡೋ ಶಕ್ತಿ ಇಲ್ಲ, ಕರ್ಮಕ್ಕೆ ಅಭಿಮಾನಿ ದೇವತೆಗಳಿದ್ದಾರೆ, ಮತ್ತೆ ಅವರು ಫಲ ಕೊಡ್ತಾರೆ. ಮನೆಗೆ ಕೂತ್ಕೊಂಡು ಬರದ ಯಾರು ಫಲ ಕೊಡೋದಕ್ಕೆ? ಮನೆಯಲ್ಲಿ ಇಳಿದ ದಿವಸ ಕೆಲಸ ಪೈಸೆ ಕೊಡೋದಿಲ್ಲ, ಆಫೀಸಲ್ಲಿ ಕೆಲಸ ಮಾಡಿದ ದುಡ್ಡು ಕೊಟ್ರೆ. ಯಾಕೆ? ಆ ಕರ್ಮಕ್ಕೆ ಅಭಿಮಾನಿ ಇದ್ದಾನೆ, ಈ ಕೆಲಸ ಮಾಡು ಅಂತ ಹೇಳಿದ್ದ, ಅವನು ಫಲ ಕೊಟ್ಟ. ಕೆಲಸ ಮಾಡು ಅಂತ ಹೇಳಿದ್ರೆ ತಾನೇ ಮಾಡ್ಕೊಂಡ್ಬಿಟ್ರೆ ಒಂದು ಪೈಸೆನೂ ಬರೋದಿಲ್ಲ, ಗೊತ್ತಾಯ್ತಾ? ಕೆಲವು ಬೈಸ್ಕೋಬೇಕಾರೆ ಹೇಳಿದ್ರೆ ಯಾಕೆ ಮಾಡಿದೆ ಅಂತ ಬೈದ್ಬಿಡ್ತಾರೆ. ಅವ್ರಿಗೆ ಬೇಕಾಗಿದ್ದರೂ ಕೂಡ ಬೈದ್ಬಿಡ್ತಾರೆ, ಯಾಕೆ ದುಡ್ಡು ಕೊಡಬೇಕಾಗುತ್ತೆ ಅಂತ ಹೇಳಿಬಿಟ್ಟು. ನಾನು ಹೇಳೇ ಇದ್ದಿಲ್ಲ, ಯಾತಕ್ಕೆ ಮಾಡಿದೆ ನೀನು? ಸೊ ಕರ್ಮ ಫಲ ಕೊಡೋರು ಏನಾಗಿರ್ಬೇಕು? ಅದಕ್ಕೆ ಹಿಂದೊಬ್ಬ ಚೇತನ ಇರಬೇಕು, ಮಾಡೋ ಚೇತನ ಒಬ್ಬ, ಮಾಡಿಸೋ ಚೇತನ ಒಬ್ಬನು. ಅಂದಮೇಲೆ ಇದು ಕೆಲಸ ಆಯಿತು ಅಂದರೆ ಏನರ್ಥ? ಚೇತನಾನೇವ ಸರ್ವಶಃ ಏವಂ ತರ್ಹಿ ಸ್ಥಾವರ ಜಂಗಮ ಅಶ್ಮಾದಿ. ಅದನ್ನೇ ಆಚಾರ ಹೇಳಿದ್ರು, ಕರ್ಮ ಬರೀ ಕರ್ಮಕ್ಕೇನು ಶಕ್ತಿ ಇಲ್ಲ. ನಚ ಕರ್ಮ ವಿಮಾಮಲ ಕಾಲ ಗುಣ ಪ್ರಭೃತಿ ಈಶಂ ಅಚಿತ್ತನು ತದ್ಧೀಯತಃ. ಇದೆಲ್ಲ ಇದಿಷ್ಟು ವಾಕ್ಯ ಅದು ಸೇರಿಸ್ಕೊಂಡು ಹೋಗ್ಬೇಕು. ಪ್ರಾಣಿ ಶಬ್ದೇನ ಗ್ರಹಣ ಸಂಭವಾತ್ ಜಡಾಭಿಮಾನಿನಾಂ. ಎಲ್ಲೆಲ್ಲಿ ಬರೀ ಜಡ ಬೆಳೀತು ಅಂತ ಹೇಳ್ತಾರೋ ಅಲ್ಲಿ ಏನು ಅಂಡರ್ಸ್ಟುಡ್, ಅಲ್ಲಿ ಚೇತನ ಇದೆ ಅಂತ. ಮೃದಭಿಮಾನಿ ಬಂತಲ್ಲ, ಮೃದಬ್ರವೀತ್ ಇದ್ರೆ ಹೇಗೋ ಹಾಗೆ. ಮೃದಬ್ರವೀತ್ ಮಣ್ಣು ಮಾತಾಡಿತು ಅಂತ ಹೇಳಿದಾಗ, ಮಣ್ಣಿನ ಅಭಿಮಾನಿ ದೇವತೆ ಅಂತ ಹೇಗೋ, ಒಂದು ವಸ್ತು ಬೆಳೀತು ಅಂತ ಹೇಳಿದರೆ ಒಳಗೆ ಅಭಿಮಾನಿ ದೇವ ಜೀವ ಇದ್ದಾನೆ ಅಂತ ಅರ್ಥ. ಪ್ರಾಣಿ ಶಬ್ದೇನ ಗ್ರಹಣ ಸಂಭವಾತ್ ಪೃಥಕ್ ಜಂಗಮಂ ಇತ್ಯಾದಿ ಗ್ರಹಣಂ ವ್ಯರ್ಥಮಿತ್ಯತಃ ಗಮನೇತಿ. ಗಮನ ಪತನ ಸ್ಥಿರತ್ವಾದೀನಿ ಶಬ್ದ ಪ್ರವೃತ್ತಿ ನಿಮಿತ್ತಾನಿ ಆದಿಪದೇನ ಮಾನುಷತ್ವ ಪಶುತ್ವಾದಿ ಜಂಗಮ ಅವಾಂತರ ಭೇದ ನಿಷ್ಠಧರ್ಮಾಣ ಗರುಡತ್ವ ಹಂಸತ್ವಾದಿ ಅವಾಂತರ ಧರ್ಮಾಣ ಅಶ್ವತ್ಥಾದಿ ಸ್ಥಾವರ ಅವಾಂತರ ಧರ್ಮಾಣ ಗ್ರಹಣಂ. ಎಷ್ಟು ಹೇಳ್ತಾರೆ, ಗಮನ ಪತನಾದಿ ಶಬ್ದದಿಂದ ಶಬ್ದ ಪ್ರವೃತ್ತಿ ನಿಮಿತ್ತವಾಗಿರ್ತಕ್ಕಂತಹ ಮಾನುಷತ್ವ ಪಶುತ್ವ ಆಮೇಲೆ ಜಂಗಮ ಮೊದಲಾದಂತಹ ಜಂಗಮ ಪ್ರಾಣಿಗಳು, ಆಮೇಲೆ ಗರುಡತ್ವ ಹಂಸತ್ವ ಮೊದಲಾದ ಪ್ರಾಣಿ ಪಕ್ಷಿಗಳು, ಅಶ್ವತ್ಥ ಮೊದಲಾದ ವೃಕ್ಷಗಳು, ಇವೆಲ್ಲದರ ಧರ್ಮಗಳು ಯಾರ ಅಧೀನ? ಮತ್ತೆ ದೇವರ ಅಧೀನ. ವಸ್ತು ಅಧೀನ, ವಸ್ತುವಿನ ಧರ್ಮಗಳು ದೇವರ ಅಧೀನ. ಅದನ್ನೇ ಏಳನೇ ಅಧ್ಯಾಯದಲ್ಲಿ ಜ್ಞಾನ ವಿಜ್ಞಾನ ಅಂತ ಕರೀತಾರೆ. ಪೃಥ್ವಿ ಭಗವದ್ ಅಧೀನ, ಗೊತ್ತಾಯ್ತಾ? ಜಲ ಭಗವದ್ ಅಧೀನ, ಇದು ಜ್ಞಾನ. ಇದು ಜಲದ ರಸ ಭಗವದ್ ಅಧೀನ, ಅದು ವಿಜ್ಞಾನ. ರಸೋಹಂ ಅಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋಹೋ, ಅದೆಲ್ಲ ಬಂದಿದೆ. ಅಲ್ಲಿವರೆಗೂ ಜ್ಞಾನ ಆಮೇಲೆ ವಿಜ್ಞಾನ ಅಂತ ಹೇಳಿ ಬಿಡುಗಡೆ ವ್ಯತ್ಯಾಸ ತೋರಿಸ್ತಾರೆ. ಇದು ಸರಿಯಾಗಿ ಭಾಳ ಇಂಪಾರ್ಟೆಂಟ್. ಮನೆ ಇವನ ಅಧೀನ, ಬಾಡಿ ಕೊಟ್ಟಿದ್ರೆ ಒಳಗೆ ಹೋಗೋಗಿಲ್ಲ, ತನ್ನ ಮನೆಯಲ್ಲಿ ತಾನೇ ಹೋಗೋಗಿಲ್ಲ, ಏನು ಮಾಡ್ತಾನೆ ಅವನು? ಹಾಗೆ ಹೋದ್ರೆ ಕೇಸ್ ಹಾಕ್ಬೋದು ಅವರು, ಗೊತ್ತಾಯ್ತಾ? ನಾ ಇಲ್ಲ ಬಂದು ಒಳಗೆ ಟ್ರೆಸ್ ಪಾಸ್ ಕೇಸ್ ಬರ್ತದೆ, ಪರ್ಮಿಷನ್ ತೊಗೊಂಡೇ ಹೋಗಬೇಕು. ಆದರೆ ಅವ್ನು ಒಳಗೆ ಮನೆ ತಂದು ಒಳಗೆ ಪ್ರವೇಶ, ದೇವ್ರಿಗೆ ಹಾಗಲ್ಲ, ದೇವ್ರದ್ದೇನು ವಿಟ್ ಆಫ್ ಪವರ್, ಏನು ಮಾಡ್ಬೋದು? ಏನು ಬೇಕಾದ್ರೂ ಮಾಡಬಲ್ಲ ದೇವ್ರು. ದೇವ್ರ ಮಹಿಮೆ, ನಮಗಿಲ್ಲದ ಮಹಿಮೆ ನಮ್ಮನೆ ಗೊತ್ತಾಗುತ್ತೆ, ನಮ್ಮದೇನೆ ನಾವು ಇನ್ನು ಕಳ್ಕೊಂಡ್ಬಿಟ್ಟಿದ್ದೇವೆ. ಈಗ ದೇವ್ರು ಹಾಗಲ್ಲ, ಯಾವ ಕಾಲಕ್ಕೂ ದೇವ್ರ ಸ್ವಾತಂತ್ರ್ಯ ಏನಾಗೋದಿಲ್ಲ, ಅಫೆಕ್ಟ್ ಆಗೋದೇ ಇಲ್ಲ, ಅದು ದೇವ್ರ ಮಹಿಮೆ. ಸ ಏತೇನ ಇತ್ಯತ್ರ ದ್ವಿತೀಯ ಯೋಜನಾಯಾಂ ಸ ಇತಿ ಪರಾಮರ್ಶ ವಿಷಯ ದರ್ಶಯತಿ ಸ ಇತಿ ತಸ್ಯ ಮುಕ್ತತ್ವ ಜ್ಞಾಪಕ ಮಾಹ ಸಕಲೇತಿ. ಮುಕ್ತತ್ವ ಜ್ಞಾಪಕ ಯದ್ವಾ ಯದಿ ಮುಕ್ತ ಪರಾಮರ್ಶ ತರ್ಹಿ ಉತ್ಕ್ರಾಂತಿ ಉಕ್ತಿ ಅಯೋಗ ಮುಕ್ತಶ್ಚ ತದಯೋಗಾದಿತ್ಯತಃ ಸಕಲೇತಿ. ಎಲ್ಲಿ ಮುಕ್ತರಿ ಉತ್ಕ್ರಾಂತಿ ಹೇಳ್ತಾರೋ ಅದು ಅಮುಕ್ತರು ಅಂತ ಅರ್ಥ. ಮುಕ್ತರಾದ್ಮೇಲೆ ಉತ್ಕ್ರಾಂತಿ ಪ್ರಶ್ನೆ ಇಲ್ಲ. ಅಪ್ರಾರಬ್ಧಸ್ಯ ಜ್ಞಾನೇನ ಕ್ಷಯಾನಂತರಂ. ನೋಡಿ, ಸರ್ವಕರ್ಮ ಕ್ಷಯ ಆಗುತ್ತೆ ಅಂತ ಹೇಳಿದರೆ ಪ್ರಾರಬ್ಧ ಬಿಟ್ಟು ಉಳಿದು ಕ್ಷಯ ಆಗುತ್ತೆ. ಅಪ್ರಾರಬ್ಧೆ ಪ್ರಾರಬ್ಧ ಕರ್ಮಣೋನ್ಯಸ್ಯ ಜ್ಞಾನಾದೇವ ಪರಿಕ್ಷಯ. ಎಲ್ಲಿದು? ಅಣುಭಾಷ್ಯ, ಅದು ಅಣುಭಾಷ್ಯದ ಮಾತು. ಅಪ್ರಾರಬ್ಧಸ್ಯ ಜ್ಞಾನೇನ ಕ್ಷಯಾನಂತರಂ ಪ್ರಾರಬ್ಧಸ್ಯ ಭೋಗ ಉಪಮರ್ದಾಭ್ಯಾಭ್ಯಾಂ ಕ್ಷಯಾನಂತರಂ ಇತ್ಯರ್ಥ. ಕರ್ಮಕ್ಷಯ ಆದ ತಕ್ಷಣ ಮೋಕ್ಷ ಅಂತ ಎರಡು ತಿಳ್ಕೋಬೇಕು. ಸಂಸಿತ ನಾಶ ಆಗುತ್ತೆ, ಆಗಾಮಿಗೆ ಲೇಪ ಇಲ್ಲ. ಪ್ರಾರಬ್ಧ ಮಾತ್ರ ಅನುಭವಿಸುತ್ತೇ ಇರಬೇಕು ಅಥವಾ ಉಪಮರ್ದ ಆಗಬೇಕು. ಅದೇ ಉಪಮರ್ದ ನೋಡಿ, ಐದರ ಉಪಮರ್ದ ಆರು ಭೋಗ. ಭೋಗ ಉಪಮರ್ದ, ಉಪಮರ್ದ ಅಂದ್ರೆ ಏನು? ವೇವ್ ಆಗೋದು ಒಂದು. ಉಪಭೋಗ ಅಂದ್ರೆ ಯಕ್ಷನ್ ಅನುಭವಿಸೋದು. ಅದಕ್ಕೆ ಭೋಗ ಭೋಗ ಉಪಮರ್ದಾಭ್ಯಾಂ ಕ್ಷಯಾನಂತರಂ ಹಿ ಇತ್ಯರ್ಥ. ಅದು ಉಳಿಯೋದಿಲ್ಲ, ಮುಗಿತಲ್ಲಿ ಅದು ಅದು ಬೇರೆ. ಅದು ಇದಕ್ಕೆ ಬಂಧಕವಾದ ಪ್ರಾರಬ್ಧ ಅಲ್ಲ, ಅದು ಬಂಧಕ ಅಲ್ಲ. ಟಿಕೆಟ್ ತಗೊಂಡು ಎಲ್ಲ ಆಗಿದೆ, ಬಸ್ ಹತ್ತಿದ್ದಾನೆ, ಬಸ್ ಹೊರಟಿಲ್ಲ ಅಷ್ಟೇ. ಅದು ಬಂಧಕ ಅಲ್ಲ, ಅದು ನಮ್ಮ ಕರ್ಮ ಅಲ್ಲ. ಅದು ಗೊತ್ತಾಯ್ತು, ನಮ್ಮ ಕರ್ಮ ಸಂಬಂಧಪಟ್ಟಿದ್ದಲ್ಲ. ಯಾವುದನ್ನು ನಾವು ಬಂಧಕ ಆಗುತ್ತೋ ಅದನ್ನು ಮಾತ್ರ ನಾವು ಕರ್ಮ ಬಂಧಕ ಕರ್ಮ ಅಂತ ಕರೆಯೋದು. ಅದು ಬಂಧಕ ಅಲ್ಲ. ಅದು ಹೌದು ಅಷ್ಟೇ, ದೇವ್ರ ಸಂಕಲ್ಪ ಅಷ್ಟೇ ಹೊರತು ನಮ್ಮ ಇದಲ್ಲ. ಅದು ಪ್ರಾರಬ್ಧ ಕರ್ಮ ಇಲ್ಲ. ಈಗ ಅಪ್ರಾರಬ್ಧಸ್ಯ ಪ್ರಜ್ಞೇನ ಆತ್ಮನ ಬ್ರಹ್ಮರೂಪೇಣ ಸರ್ವಾನ್ ಕಾಮಾನಾಪ್ತ್ವಾ ಇತಿ ಅನ್ಯಥಾ ಪ್ರತೀತೇಹೇ ವ್ಯಾಚಷ್ಟೇ. ಬ್ರಹ್ಮರೂಪೇಣ ಪ್ರಜ್ಞೇನಾತ್ಮನಾಗ್ತಾನೆ ಅಂದರೆ ಪರಮಾತ್ಮನೇ ಆಗಿಬಿಡ್ತಾನೆ ಜೀವ ಅಂತ ಅರ್ಥ ಅಲ್ಲ, ಅವನ ಅನುಗ್ರಹದಿಂದ ಅಂತ ಅರ್ಥ. ಪ್ರೇರಿತ ಐತೆ ಶೇಷೋಕ್ತಿ, ಪ್ರೇರಿತನಾಗಿ ಅನುಭವಿಸ್ತಾನೆ ಹೊರತು ಸ್ವಂತ ಶಕ್ತಿಯಿಂದ ಅಲ್ಲ. ನ ಕೇವಲ ಮಧ್ಯಾಹೃತೇನ ಅನ್ವಯ ಕಿಂತು ಸಮಭವದಿತಿ ಕ್ರಿಯಾಪದೇನ ಚ ಅನ್ವಯ ಇತ್ಯಾಹ. ಊಟ ಕೂಡ ನಮ್ಮ ಕೈಯಲ್ಲಿದೆ ಅಷ್ಟೇ ಅಲ್ಲ, ಬಡಿಸ್ಬೇಕಾದ್ರೂ ಕೂಡ ಬಡಿಸೋ ನಮ್ಮ ಕೈಯಲ್ಲಿದೆ ಈಗ. ಸೊ ನಮ್ಮ ನೆನ್ಪಾಡ್ಕೋಬೇಕಾ, ಊಟ ಕೂತಾಗ ಊಟ ಮಾಡೋದು ನಾವಾದರೂ ಕೂಡ ಅವನು ಹಾಕಿ ತಿನ್ನಬೇಕೆ ಹೊರತು ಕೈಯಾಗಿ ತಗೊಳಾಗಿಲ್ಲ. ಗೊತ್ತಾಯ್ತಲ್ಲ, ಕೈಯಾಗಿ ತಗೊಳಾಗಿಲ್ಲ. ಅದೇ ರೀತಿಯೇ ಮುಕ್ತಿಯಲ್ಲೂ ಕೂಡ ಏನು ಮಾಡಬೇಕು, ದೇವರು ಕೊಟ್ಟಿದ್ದನ್ನು ತಗೋಬೇಕೆ ಹೊರತು ಏನು ಮಾಡೋಗಿಲ್ಲ. ಕೈಗೆ ನಾವು ನಮಗೆ ಸ್ವಾತಂತ್ರ್ಯ ಇಲ್ಲ ಬಡಿಸ್ಬೇಕಾ. ನಮ್ಮ ಬಡಿಸೋ ಪದ್ಧತಿಯಲ್ಲೂ ಕೂಡ ಏನಿದೆ ನಮ್ಮಲ್ಲಿ, ದೇವರ ಆದಿಂದ ಚಿಂತನೆ ಮಾಡೋಕ್ಕೆ ಅವಕಾಶ ಇದೆ. ಬಡಿಸ್ಬೇಕಾ, ಬಫೆ ಮಾಡೋರಿಗಿಲ್ಲ, ಅದು ತೊಗೊಂಡು ತಾವೇ ತಿಂದು ಬಿಡ್ತಾರಲ್ಲ, ಗೊತ್ತಾಗೋದಿಲ್ಲ. ನಿಜವಾಗ್ಲೂ ತೊಗೊಂಡ್ರೆ ಅಲ್ಲೂ ಕೂಡ ತೀರಾ ಸ್ವಾತಂತ್ರ್ಯ ಏನೂ ಇಲ್ಲ, ಪಾತ್ರೆ ಹೊತ್ಕೊಂಡು ಹೋದ್ರೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಮತ್ತೆ ಅಲ್ಲೂ ಕೂಡ ಪರಾಧೀನತ್ವ ಇದ್ದೇ ಇದೆ. ಪ್ರೇರಿತ ಐತಿ ಶೇಷೋಕ್ತಿ ಕಿಂತು ಸಮಭವದಿತಿ ಕ್ರಿಯಾಪದೇನ ಚ ಅನ್ವಯ ಇತ್ಯಾ ಪ್ರಜ್ಞೇನ ಐತಿ ಪ್ರಸನ್ನೇನ ಪ್ರಜ್ಞೇನ. ಮತ್ತು ಊಟ ಕೂತು ಹೇಳ್ಬೇಕಾದ್ರೂ ಕೂಡ ಸುಮ್ಮನೆ ಹೇಳಬಾರ್ದು, ಗೊತ್ತಾಯ್ತಿಲ್ಲ, ಹೇಳ್ಬೇಕಾದ್ರೆ ಹೇಳಿ ಅಂತ ಹೇಳ್ಬೇಕು. ಯಾಕೆ ಎಲ್ಲರದ್ದು ಆಗೋದನ್ನು ಕಾಯ್ತಿರ್ಬೇಕು. ಇನ್ನೊಬ್ರು ಊಟ ಮಾಡ್ತಾ ಎದ್ದು ಹೋಗಿಬಿಟ್ರೆ ಬ್ರಹ್ಮಹತ್ಯ ದೋಷ ಬರುತ್ತೆ, ಅವ್ರು ಬಿಟ್ಟು ಹೇಳಬಾರ್ದು. ಯಾರು ಅನುಮತಿ ಅನಿವಾರ್ಯ ಇದ್ದರೆ ಅನುಮತಿ ತಗೊಂಡು ಹೇಳಬೇಕು, ಇದ್ರ ಒಟ್ಟಿಗೆ ಹಾಕಿ ಕೊಡಬೇಕು, ಒಟ್ಟಿಗೆ ಹಾಗೆ ಹೇಳಬೇಕು, ಅದಕ್ಕೆ ಆ ದೋಷ ಬರುತ್ತೆ. ಆದ್ದರಿಂದ ಇಂದು ಬ್ರಹ್ಮಹತ್ಯ ದೋಷ ಸಾಮಾನ್ಯ ದೋಷ ಬರೋದಿಲ್ಲ. ಅದಕ್ಕೋಸ್ಕರ ಕೃಷ್ಣಾರ್ಪಣ ಅಂತಷ್ಟು ಒಟ್ಟಿಗೆ ಹಾಕಿ ಕೊಡಬೇಕು. ಅವಾಗ ಆಮೇಲೆ ಆಯಿತು ಅಂತೇಳಿ ಕೊನೆಗೆ ಅಮೃತಾಭಿಧಾನ ಮೇಲೆ ಹೇಳ್ಬೇಕಾದ್ರೆ ಎಲ್ಲ ಒಟ್ಟಿಗೆ ತಗೋಬೇಕು. ಇಲ್ಲ ಹೋದರೆ ಅದು ಶೇಷ ಇದ್ದಾಗ ಲೆಕ್ಕ, ಇವರು ಶೇಷ ಆದ ನಿಷಿದ್ಧ ಆಗುತ್ತೆ. ಅಷ್ಟಿದೆ ಇದೆಲ್ಲ ಅನುಸಂಧಾನ ಮಾಡಿದರೆ ಅಲ್ಲೂ ಕೂಡ ಅಧೀನ ಇದೆ. ಮತ್ತೆ ಕೂಡೋದಕ್ಕೆ ಅಧೀನ ಇದೆ, ಹೇಳೋದಕ್ಕೆ ಅಧೀನ ಇದೆ. ಸೊ ದೇವರು ಕೊಡಿದ್ರೆ ಕೊಟ್ಟರೆ ಉಂಟು, ಇಲ್ಲ ಹೋದರೆ ಇಲ್ಲ. ಪ್ರಸನ್ನೇನ ಪ್ರಜ್ಞೇನ ಅದಕ್ಕೆ ಅರ್ಜೆಂಟ್ ಹೋಗೋರಿಗೆ ಬೇರೆ ಕಡೆ ಬಡಿಸ್ಬಿಡ್ತಾರೆ, ತೊಂದರೆ ಆಗಬಾರ್ದು ಅಂಥೇಳಿ ಬೇರೆ ಕಡೆ ಹಾಕ್ತಾರೆ, ಅಲ್ಲಿ ಹಾಕಬಾರ್ದು ಅಂತ. ಆದವ್ರು ಹೇಳಿ ತಪ್ಪದು, ಅದಕ್ಕಿಂತ ಕೈ ತೊಳೆ ದೊಡ್ಡ ಕ್ಯೂ ಇರ್ತದೆ, ಒಟ್ಟಿಗೆ ಬೀಳಬೇಡ್ರಿ ಅಂತ ಹೇಳ್ತಾರೆ. ಅಂತ ಹಾಗೆ ಹೇಳಬಾರ್ದು. ಅದೇ ಕೆಲವರು ಹಾಟಿ ಹೊಡೆದ ಕೂತ್ಬಿಟ್ಟಿರ್ತಾರೆ, ಅವೆಲ್ಲ ಜಾಪಿಸ್ಲಕ್ಕೆ ಹೇಳ್ತಾರೆ ಅಷ್ಟೇ ಹೊರತು. ಆದವ್ರು ಹೇಳ್ರಿ ಅಲ್ಲ, ಇನ್ನು ಆಗಿದೆ ಹೇಳ್ರಿ, ಮಜ್ಜಿಗೆ ತರ ಸಿಗ್ನಿಲ್ಲ, ಅಲ್ಲಿ ಹೇಳೋದಕ್ಕೆ ರೆಡಿ ಆಗ್ರಿ ಅಂತ ಅರ್ಥ ಅದಕ್ಕೆ. ಆಮೇಲೆ ಹೇಳ್ರಿ, ಪ್ರಸನ್ನೇನ ಪ್ರಜ್ಞೇನ ತತ್ಪ್ರಸಾದ ಏನೈತಿ ಯಾವತ್ ಪ್ರಜ್ಞಾನೇತ್ರೋ ಅಲೋಕ ಇತ್ಯುಕ್ತತ್ವಾ ಪುನರುಕ್ತಮೇತದಿತ್ಯತಃ ಪ್ರಜ್ಞಾನೇತ್ರ ಇತಿ. ಪ್ರಜ್ಞಾನೇತ್ರನ ಮೊದಲೇ ಹೇಳಿದ್ರು, ಇನ್ನೊಮ್ಮೆ ಯಾತಕ್ಕೆ ಹೇಳಿದರು ಅಂದರೆ ಅಮುಕ್ತರಿಗೆ ಅಲ್ಲಿ ಹೇಳಿದರು, ಮುಕ್ತರಿಗೆ ಇಲ್ಲಿ ಹೇಳಿದರು. ಆದ್ದರಿಂದ ಅದೇನಲ್ಲ, ರಿಪಿಟೇಷನ್ ಅಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿರಿ. ಮುಂದಿನ ದಿವಸ, ಮುಂದಿನ ನಾಳೆ. ಓಂ ಜನ್ಮಾದ್ಯಶ ಯಥೋನ್ವಯಾಜಿತರತಶ್ಚಾರ್ಥೇಶ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿ ಕವಯೇ ಮುಚ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ.